ಪ್ರಶ್ನೆ ಇದು. ಈ ಕ್ರಿಕೆಟ್ ನ ಸೋತು ತಂದಾಗ ಈ ದೇಶ ಸೋಲ್ತು ಅಂತ ಗೋಳಾಡ್ತಾರಲ್ಲ, ಎಲ್ಲ ಡಲ್ಲ ಕೂತ್ಬಿಟ್ಟಿರ್ತಾರಲ್ಲ ಆ ಟೈಪು. ರಾಜರ ಆಸ್ಥಾನದಲ್ಲಿ ಒಬ್ಬ ಸೋತ ರಾಜನಿಗೆ ಭಾರಿ ದುಃಖ ಆಗಿಹೋಯ್ತು. ಈ ಮರ್ಯಾದೆಯ ಪ್ರಶ್ನೆ ಏನ್ ಮಾಡಬೇಕು ಈಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಏನು ತೋಚ್ತಾ ಇಲ್ಲ ತನಗೆ ಪಾಪ. ಸಾವನ್ನು ಸೋತಾಗಾಯ್ತದ, ಒಳ್ಳೆ ಉತ್ಸವದ ಕಾಲಕ್ಕೆ ಅವಮರ್ಯಾದೆ ಆಯ್ತಲ್ಲ ಅಂತ ಅನ್ಕೋತಿರೋ ಹೊತ್ತಿ ಸರಿಯಾಗಿ ಧರ್ಮರಾಜ ಮಾತಾಡ್ತಾನೆ. ಕಂಕ ರೂಪದಲ್ಲಿ ಕೂತಿರ್ತಾನೆ ವಿರಾಟ ರಾಜ. ಯಾಕೆ ಯೋಚನೆ ಮಾಡ್ತೀಯ? ನೀನೇನು ಯೋಚನೆ ಮಾಡೋ ಕಾರಣವೇ ಇಲ್ಲ. ನಿನ್ನ ಸಮಸ್ಯೆ ಪೂರೈಸತಕ್ಕಂತ ವ್ಯಕ್ತಿ ನಿನ್ನಲ್ಲೇ ಇದ್ದಾನಲ್ಲ ಅಂತ ಹೇಳಿದನೆ. ನೋಡ್ತಾರೆ ಎಲ್ಲ ಓಡೋದಾರೆ, ಯಾರಿದ್ದಾರೆ ಅಂತ ಕೇಳ್ತಾರೆ. ಪಾಪ ಯಾರಿದ್ದಾರೆ ಅಂತ ಕೇಳಿದರೆ ನೀನು ನೋಡಿಯೇ ಇಲ್ಲ. ಆ ಇದ್ದಾನಲ್ಲ ಬಲ್ಲವ, ಅಡಿಗೆವರ ಸೇರ್ಕೊಂಡಿದ್ದಾನಲ್ಲ, ಅವತ್ತೇ ಬಂದಾಗಲೇ ಹೇಳಿದ್ದಾನೆ ತಾನು ಮಲ್ಲಯುದ್ಧವನ್ನು ಮಾಡಬಲ್ಲೆ ಅಂತ ಹೇಳಿದ್ದಾನೆ. ಆತನ ಯಾಕೆ ನೀನು ಕರೀತಾ ಇಲ್ಲ? ಕರೆ ಅಂತ ಹೇಳಿದನೆ. ಕರೆ ನನಗೆ ಗೊತ್ತಿದೆ ಆತನ ವಿಷಯ ಅಂತ ಹೇಳಿದ್ದ. ಒಂದು ಸಮಸ್ಯೆ ಬಂತಾಗ ನಿನಗೂ ಅವ್ರು ಯಾಕೆ ಕಾಂಟ್ಯಾಕ್ಟು ಅಂತ ಪ್ರಶ್ನೆ ಬರುತ್ತಲ್ಲ, ನಿನಗೂ ಅವ್ರು ಯಾಕೆ ಕಾಂಟ್ಯಾಕ್ಟ್ ಅಂತ ಕೇಳಿಬಿಡ್ಬೋದಲ್ಲ. ಅದಕ್ಕೆ ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಧರ್ಮರಾಜನ ಅಂತ ಹೇಳ್ಕೊಂಡಿದ್ದೆ, ಕಂಕೈತಿ ನಾನಿದ್ದೆ, ಧರ್ಮರಾಜನ ಜೊತೆಗೆ ಇದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಭೀಮಸೇನ ನಾನು ಪಾಂಡವ ಜೊತೆ ಧರ್ಮರಾಜನ ನಾನು ಊಟ ಕಂಡ್ರೆ ಅಡಿಗೆ ಕಂಡ್ರೆ ಭಾರಿ ಇಷ್ಟ, ಕೇಳ್ಕೊಂಡು ಹಾಕ್ಸೋತಿದ್ದೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅಲ್ಲೇ ಫ್ರೆಂಡ್ಸ್ ಆದ್ರು ಅಂತ ಆಯ್ತಲ್ಲ. ಈಗ ನನಗೆ ಅಲ್ಲೇ ಗೊತ್ತಿತ್ತು ಧರ್ಮರಾಜ ತುಂಬಾ ಸತ್ಯ ನೋಡಿದ್ದೇನೆ, ಎಂತೆಂಥ ದೊಡ್ಡ ದೊಡ್ಡ ಯುದ್ಧವನ್ನು ಮಾಡ್ತಾ ಇದ್ದ, ನನ್ನ ಪರಿಚಯ ಇದೆ, ಕಣ್ಣಾರೆ ಕಂಡಿದ್ದೇನೆ, ಆತನಿಗೆ ಹೇಳ್ಕೊಂಡಿದ್ದಾನೆ, ಯಾತಕ್ಕೆ ಬಿಡ್ತೀಯ, ಉಪಯೋಗ ಮಾಡು ಅಂತ ಹೇಳ್ತಾನೆ. ಭಾರಿ ಸ್ವಾರಸ್ಯ ಇದು, ನಮ್ಮ ಜನ ಅರ್ಥ ಮಾಡ್ಕೋಬೇಕು. ನಮಗೆ ಆಪತ್ತು ಬಂದೇ ಬರುತ್ತೆ, ಎಷ್ಟೋ ವರ್ಷ ಆಪತ್ತು ಬರುತ್ತೆ, ಪರಿಹಾರಕ್ಕೆ ಏನು ಮಾಡೋಕ್ಕೋ ಯೋಚನೆ ಮಾಡ್ತಾನೆ ಇರ್ತಾರೆ. ಅಲ್ಲಿ ಹೋದ ಇಲ್ಲಿ ಹೋದ ಯಾರೋ ಏನು ಹೇಳ್ತಾರೆ, ಮಾಡಿದ್ದು ಮಾಡಿದ್ದು ಮಾಡಿದ್ದೇ ಮಾಡಿದ್ದೇನೆ. ಅಷ್ಟೊತ್ತಿಗೆ ಸರಿಯಾಗಿ ಧರ್ಮರಾಜನ ಮಾತು ಜ್ಞಾಪಕ ಮಾಡ್ಕೋಬೇಕು. ಯಾಕೆ ಯೋಚನೆ ಮಾಡ್ತೀಯ? ನಿನ್ನಲ್ಲೇ ಭೀಮಸೇನ ಇದ್ದಾನೆ, ಯಾಕೆ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಅರ್ಥ. ಅದಕ್ಕೆ ನಮಗೂ ಅಷ್ಟೇ, ನಿಮ್ಮಲ್ಲೇ ಸರ್ವಮೂಲ ಗ್ರಂಥ ಇದೆ, ಯಾಕೆ ಉಪಯೋಗ ಮಾಡ್ಕೊಳ್ಳೋದು ಕಂಡ್ಕಂಡಲ್ಲಿ ಹೋಗ್ತೀರಿ ಅಂತ ಅರ್ಥ. ಅದಕ್ಕೆ ಇದ್ರೆ ಇಲ್ಲದವ್ರೆ ಏನು ಪ್ರಶ್ನೆನೇ ಇಲ್ಲ. ಸರ್ವಮೂಲ ಗ್ರಂಥ ಇದ್ರೆ ಸಾಲದೆ ಪ್ರಾಬ್ಲಮ್ಸ್ ಅಂತ ಅರ್ಥ. ಅದಕ್ಕೊಂದು ಹಾಕಿ ಮಂಗಳಾರತಿ ಎತ್ತಿ, ಎಷ್ಟು ಹೊಸ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಮಂಗಳಾರತಿ ಎತ್ತಿ ಯೋಚನೆ ಇಲ್ಲ, ನಿಮಗೆ ಮಂಗಳಾರತಿ ಎತ್ತಾರೆ ಅಷ್ಟೇ, ಬೇರೆ ಹೋದಲ್ಲೆಲ್ಲ ಮಂಗಳಾರತಿ ಬಾಡ್ಸ್ಕೊಂಡು ಬರ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗತ್ತೆ ಅಷ್ಟೇ. ನಮ್ಮ ಜನ ಗೊತ್ತಿಲ್ಲ ಅದು. ಆತನ ಮರ್ತಿದ್ದ, ಹೋಗ್ಲಿ ಭೀಮಸೇನ ಹೇಳ್ಕೊಂಡಿದ್ದಾನೆ, ಬೇಕಾದ ನಾನು ಮಾಡ್ತೇನೆ ಅಂತ ಹೇಳಿದ್ದಾನೆ. ಉಪಯೋಗ ಮಾಡ್ಕೋತಾ ಇಲ್ಲ. ಆಚಾರ್ಯ ಹೇಳ್ತಾರೆ, ನಾ ಹೇಳಿದ ಗ್ರಂಥ ಓದಿ ನಿಮಗೆ ಏನು ಬೇಕು ಹೇಳಿ ಅಂತ ಕೇಳುತ್ತಾರೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾದ್ರವ ಹರಿಮನಃಪ್ರಿಯ ಮುತ್ತಮಾರ್ಥಂ ಭಕ್ತ್ಯಾ ಪಠ ತ್ಯಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರ ಮೇತದಭಿಯಾತಿ ತಯೋರಭೀಷ್ಟಂ. ರಾಜಸ್ತೋತ್ರ ಹೇಳ್ತಾರೆ, ಈ ಶ್ಲೋಕ ಹೇಳಿ ನಿಮಗೆ ಸ್ತೋತ್ರ ಹೇಳಿ ನಿಮಗೇನಾಗೋದಿಲ್ಲ, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಾ ಅದನ್ನೇ ಅಂದ್ಕೊಳ್ಳೋದಿಲ್ಲ, ಇದೇ ಪದ್ಧತಿಯಾಗಿರೋದು. ಅದನ್ನು ಅಂದ್ಕೊಂಡ್ಬಿಟ್ರೆ ಬೇಕಾದಾಗುತ್ತೆ. ಅಲ್ಲಿ ಭೀಮಸೇನ ಹೇಗೆ ವಿರಾಟರಾಜರು ಒಂದು ಸ್ಪಷ್ಟ ಘೋಷಣೆ ಮಾಡಿದ್ದಾನೋ ನಮ್ಮೆದುರು ಘೋಷಣೆ ಮಾಡ್ತಾ ಇದ್ದಾರೆ. ರಾಜಸ್ತೋತ್ರ ಹೇಳಿ ಪಠನ್ ಆನಂದತಾಮಿಯಾತ್, ಈ ಶ್ಲೋಕ ಹೇಳಿ ಆನಂದವಾಗಿರ್ತೀರಿ ಅಂತ ಹೇಳ್ತಾರೆ. ಅಷ್ಟೇ ಹರಿಭಕ್ತಿ ವಿವರ್ಧನ ಶೌಂಡತಮ ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾಧಾರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಎಂಥ ಫಲಶ್ರುತಿ ಅದೆಲ್ಲ ಕೂಡ, ಯಾರು ಓದಿಲ್ಲ ಜನಗಳನ್ನ. ಆಚಾರ್ಯರು ಎಲ್ಲ ಯಾವುದೇ ಸ್ತೋತ್ರ ಫಲ ಕೊಡಬೇಕಾದ್ರೆ ಅವ್ರು ಕೊಡಿಸ್ಬೇಕಷ್ಟೇ, ಫಲನ ಅವ್ರ ಕೈಲೆಲ್ಲ ಇರೋದು. ಅವ್ರು ಹೇಳ್ತಾರೆ ನನ್ನ ಸ್ತೋತ್ರ ಹೀಗಿದೆ. ಯಾರು ಯೋಚನೆ ಮಾಡಿದ್ದಾರೆ? ಯೋ ಹೇಳೋರೇ ಇಲ್ಲ ಅವತ್ತಿನ ದಿವಸ. ಗೊತ್ತು, ಎಂದಾರು ದ್ವಾಸ್ತೋತ್ರ ಅಷ್ಟೋತ್ತ ಅಂತ ಯಾರು ಕೇಳಿದ್ದೀರ ಜಗತ್ತಿನೊಳಗೆ? ಜನ್ಮದಲ್ಲಿ ಎಂದಾರು ಕೇಳಿದ್ದಾರೆ? ಎಂದೆಂದೂ ಕೇಳಿಲ್ಲ. ಯಾಕೆಂದ್ರೆ ಅದು ಹೇಳಬೇಕಾದ ಸ್ತೋತ್ರ ಅಂತ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ನೈವೇದ್ಯ ಕಾಲಕ್ಕೆ ಹೇಳಿದ್ರಾಯ್ತು, ನೈವೇದ್ಯ ಆಗೋ ಇಲ್ಲ ಅದೂ ಇಲ್ಲ. ಹೀಗಾಗಿ ಜನ ಅದು ಪೂರ್ತಿ ಕೈಬಿಟ್ಬಿಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮ ಗೊತ್ತಿಲ್ಲ, ದ್ವಾದ ಸ್ತೋತ್ರ ಗೊತ್ತಿಲ್ಲ, ವಾಯುಸ್ತುತಿ ಗೊತ್ತಿಲ್ಲ, ಏನು ಉಪಯೋಗ ಮಾಡ್ಕೊಳ್ಳೋದು? ಹೋಗಲಿ, ಸರ್ವಮೂಲ ಆಯಿತು, ನಾನು ವಾಯುಸ್ತುತಿನೇ ತಗೊಳ್ಳಿ. ಎಂದು ಮುಕ್ತಿ ಮೇಯತೆಯೇ ವ್ರಜಂತಿ, ಕೊನೆಗೆ ಅವರು ಹೇಳುತ್ತಾರೆ. ಯಾರು ಸ್ತೋತ್ರವನ್ನು ಹೇಳುತ್ತಾರೋ ಮುಕ್ತಿ ಮೇಯತೆಯೇ ವ್ರಜಂತಿ, ಮುಕ್ತಿಗೆ ಹೋಗ್ತಾರೆ. ಪಾಪ ಮುಕ್ತಿ ಆಗುತ್ತೆ, ಎರಡರ್ಥ ಅದಕ್ಕೆ. ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ, ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ. ಯಾಕೆ ಅಪ್ಲೈ ಮಾಡ್ಕೊಡೋದಿಲ್ಲ? ತುಂಬಾ ಜನ ಗೊತ್ತಿಲ್ಲ ಅದು. ಒಂದು ಯಾರೋ ಒಂದು ಎರಡು ವರ್ಷ ಕೆಳಗಡೆ ಬಂದು ತುಂಬಾ ಲಾಸ್ ಆಗಿಬಿಟ್ಟಿದೆ ಬಿಸಿನೆಸ್ ನಲ್ಲಿ, ಭಾರಿ ಕಷ್ಟ ಆಗಿಬಿಟ್ಟಿದೆ, ಏನು ಭಾರಿ ತೊಂದರೆ ಅಂದ್ರೆ ತೊಂದರೆ, ಭಾರಿ ಕಷ್ಟ ಆಗಿದೆ ಅಂತ ಹೇಳಿ ಅತ್ಕೋತ ಬಂದಿದ್ರು ಪಾಪ. ಅವ್ರು ಹೇಳಿ ವಾಯುಸ್ಥಿತಿ ಪುನಶ್ಚರಣೆ ಮಾಡಿ ಅಂತ ಹೇಳಿದ್ರೆ, ಇವತ್ತು ಹೇಳುತ್ತಾರೆ ಆರಾಮಾಗಿದ್ದಾರೆ ಫ್ಯಾಕ್ಟ್ರಿ ಓನರು, ಪಾಪರಾಗ ಸ್ಥಿತಿ ಬಂದರೆ ಹೆಚ್ಚು ಕಡಿಮೆ. ಇವತ್ತೇ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ನೋಡಿದ್ರೆ ಆರಾಮ್ ಅಂದ್ರೆ ಆರಾಮ್. ಸರಿ, ಬಹಳ ಅನುಕೂಲ ಆಗೋಯ್ತು. ಆ ಮಾತು ಒಬ್ಬರಿಗೆಲ್ಲ, ಎಷ್ಟು ಜನ ಕೇಳಿ ಕೆಲಸ ಬೆಂಕಿ ಸುಡುತ್ತೆ ಅಂದ್ರೆ ನಮ್ಮನೆ ಸುಡುತ್ತೆ, ನಿಮ್ಮನೆ ಸುಡುತ್ತೆ, ಎಲ್ಲರ ಮನೆ ಬೆಂಕಿ ಸುಟ್ಟೆ ಸುಡುತ್ತೆ. ವಾಯುಸ್ತುತಿ ಕೆಲಸ ಮಾಡುತ್ತೆ ಅಂದ್ರೆ ಎಲ್ರಿಗೂ ಮಾಡೇ ಮಾಡುತ್ತೆ. ಆ ವಿಶ್ವಾಸ ಶ್ರದ್ಧೆ ಆ ಕ್ರಮ ಗೊತ್ತಿರಬೇಕಷ್ಟೇ. ಅವ್ರಿಗೆ ಕ್ರಮ ಗೊತ್ತಿದ್ರೆ ಕೆಲಸ ಆಗುತ್ತೆ. ಇವತ್ತು ಧರ್ಮರಾಜ ಈ ಉಪಾಯ ಹೇಳಿದ. ಯಾರು ಉಪಾಯ ಹೇಳ್ತಾರೆ? ಧರ್ಮಿಷ್ಠರು ಹೇಳ್ತಾರೆ. ಎಲ್ಲರೂ ಹೇಳೋದಕ್ಕೆ ಬರೋದಿಲ್ಲ ಉತ್ತರಣ. ಡಾಕ್ಟರ್ ಔಷಧಿ ಹಾಕೊಡ್ತಾರೋ, ಧರ್ಮಿಷ್ಠರಾದವರು ವಾಯುದೇವರ ಮಹಿಮೆ ಹೇಳ್ತಾರೆ. ಆ ಭೀಮನ ಉಪಯೋಗ ಮಾಡ್ಕೋ, ಯಾಕೆ ಯೋಚನೆ ಮಾಡ್ತೀಯ ಅಂತ ಕೇಳ್ತಾರೆ. ಎಷ್ಟೋ ಜನ ಅನೇಕ ಪ್ರಶ್ನೆ ಕೇಳೋದಕ್ಕೆ ಬರ್ತಾರೆ, ಎಲ್ಲಿ ಉತ್ತರ ಕೊಡ್ತಾರೆ? ಮಧ್ವಾಚಾರ ಸರ್ವಮೂಲ ತೆಗೆದು ಓದಿ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಇದೆ. ಜನ ಗೊತ್ತಿಲ್ಲ. ಮಹಾಭಾರತ ಓದಿ, ಓದೋದು ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಏನೇನೋ ಮಾಡಿ, ಯಾವುದೋ ಕಥೆ ಕಾದಂಬರಿ ಓದ್ತಾ ಕಾಲ ಕಳೀತಾರೆ. ಮಹಾಭಾರತ ಅಂದರೆ ಪ್ರತಿಪರ್ವ ರಸೋದಯಂ ಅಂತ ಅದಕ್ಕೆ ಹೆಸರು. ಕಬ್ಬು ತಿನ್ನಬೇಕಾದ್ರೆ ಪ್ರತಿ ಗಿಣ್ಣು ದಾಟ್ತಾನಲ್ಲ, ರಸ ಮುಗಿಯೋದ್ರಲ್ಲಿ ಹೋಗ್ತಾನೇ ಇರುತ್ತೆ, ರಸ ಬರ್ತಾನೆ ಇರುತ್ತಂತೆ. 18 ಪರ್ವಗಳಲ್ಲಿ ಯಾವ ಪರ್ವ ತೆಗೆದರೂ ಕೂಡ ಅತ್ಯದ್ಭುತವಾದಂತಹ ಭಗವಂತನ ಸರ್ವೋತ್ತಮತ್ವ ಸಾರತಕ್ಕಂಥ ತತ್ವ ತುಂಬಿರುತ್ತೆ, ಉಪಯೋಗ ಮಾಡ್ಕೋ ಅಂತ ಹೇಳಿದನಂತೆ. ತಕ್ಷಣ ವಿರಾಟ ರಾಜನೇ ಹೊಡಿತು, ಕರೆಸಿದ, ಬಾ ಅಂತ ಕರೆಸಿದ ತಕ್ಷಣ ನೋಡಯ್ಯ ಬಂದಿದೆ ಗೆಲ್ತೀಯ ಅಂತ ಕೇಳಿದನಂತೆ. ಇಲ್ಲಿ ಕುಮಾರವ್ಯಾಸನು ತಮಾಷೆ ಮಾತು ಬರುತ್ತೆ, ಅಯ್ಯೋ ಬಲ್ಲವನ ಅಲ್ಲಿ ವಲಳ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅಂತ ಹೇಳಿದೆ ಮೊನ್ನೆ. ಅವನು ಒಳ್ಳೆ ನರಪೇತಲ ಇದ್ದಾಗಿದ್ದಾನೆ, ಅವನೇನು ಯುದ್ಧ ಮಾಡ್ತಾನೆ ಅಂತ ಕೇಳಿದನಂತೆ. ಇಲ್ಲೊಂದು ಪಾಯಿಂಟ್ ಇದೆ ಯೋಚನೆ ಮಾಡೋದಕ್ಕೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಬಲ್ಲವ ಭೀಮಸೇನ ಅತ್ತ ನರಪೇತಲ ಇದ್ದಾಗಿದ್ದಾನೆ ಅಂತ ಹೇಳಿದ್ರಿಂದ ಒಂದೇನು ಗೊತ್ತಾಯಿತು ಅಂದರೆ, ಇವು ಜನ ತಿಳ್ಕೊಂಡಾಗಿ ಈ ಹೊಟ್ಟೆ ಡುಬ್ಬ ಅವೆಲ್ಲ ಇಲ್ಲ ಅಂತ ಗ್ಯಾರಂಟಿ. ಅಷ್ಟು ಮಟ್ಟಿಗೆ ಒಪ್ಪಿಕೊಂಡಾಗಾಯ್ತು, ಯಾರ್ಯಾರನೋ ತೆರೆಸಿಬಿಟ್ಟಿರ್ತಾರಲ್ಲ ಅಂಥ ಪಾತ್ರ ಅಲ್ಲ, ಅಷ್ಟು ಗ್ಯಾರಂಟಿ ಆಯಿತು. ಅಂದರೆ ಭೀಮಸೇನ ಎಂದೂ ಕೂಡ ಓವರ್ ವೇಟ್ ಗೀವರ್ ವೇಟ್ ಇರಲಿಲ್ಲ, ಸರಿಯಾಗಿ ಭೀಮಸೇನ ಇದ್ದ ಅಂತ ಹೇಳೋದಕ್ಕೊಂದು ಇಂಡೈರೆಕ್ಟ್ ಪುರಾವೆ ಅದು. ಒಂದು ಮಹಾಭಾರತ ಅಂತೂ ಬಾಯಿಂದ ಸಾಕಷ್ಟು ಹೊಳೆ ಬಿಟ್ಟಿದೆ, ಅಂಥ ಅದ್ಭುತ ರೂಪವಂತೆ ಇರಲಿಲ್ಲ. ಅಲ್ಲಿ ಇನ್ನೊಂದು ಬಹಳ ಸ್ವಾರಸ್ಯವಾದ ಮಾತು ಬರುತ್ತೆ, ಸ್ವಲ್ಪ ಜ್ಞಾಪಕ ಇಟ್ಕೊಂಡಿರಬೇಕು. ಪಾಂಡವರೆಲ್ಲ ಹೊರಟ್ರಲ್ಲ ವಿರಾಟರಾಜರ ಇದಕ್ಕೆ, ಅಲ್ಲಿ ಅರ್ಜುನನ್ನು ಬಿಟ್ಟು ಉಳಿದವ್ರು ಹೇಳ್ತಾರೆ ಎಲ್ಲರೂ ಒಳ್ಳೊಳ್ಳೆ ಮೀಸೆ ಇಟ್ಕೊಂಡು ಹೊರಟ್ರು ಅಂತ ಹೇಳ್ತಾರೆ. ಬಹಳ ಸ್ವಾರಸ್ಯ ಇದು. ಯಾತಕ್ಕೆ ಈ ಮಾತು ಹೇಳ್ತೇನೆ ಅಂದರೆ, ಸಿನಿಮಾ ಟಿ ವಿಯವರು ಏನು ಮಾಡಿಬಿಟ್ಟಿದ್ರೆ, ಭೀಮಸೇನ ಮೀಸೆ ತೆಗೆದಾಕಿಬಿಟ್ಟಿದ್ದಾರೆ. ಭೀಮಸೇನ ಮೀಸೆ ಇರಲಿಲ್ಲ ಅಂತ ಅವ್ರ ಕಾನ್ಸೆಪ್ಟ್ ಅವರಿಗೆ. ಮಹಾಭಾರತ ಸ್ಪಷ್ಟ ಹೇಳ್ತಾರೆ ಎಲ್ಲರಿಗೂ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಕತೆ ಮುಗಿತಲ್ಲ. ತಪ್ಪು ಅಂತ ಸ್ಪಷ್ಟ ಗೊತ್ತಾಯ್ತದೆ, ಎಷ್ಟು ತಪ್ಪುಗಳು ಎಷ್ಟು ಮಾಡಿದ್ದಾರೋ ಲೆಕ್ಕನೇ ಇಲ್ಲ. ಆ ತಪ್ಪು ಈ ತಪ್ಪು ಎಲ್ಲ ತೋರಿಸಿದ್ದೆಲ್ಲ ತಪ್ಪೇ, ಅದರೊಳಗೆ ತೋರಿಸಿದ್ದೆಲ್ಲ ತಪ್ಪೇ. ಅವು ಮಾಡಿದ್ದಾರು, ತೆಗೆದಿದ್ದಾರು, ಗೊತ್ತಿರೋದ್ಯಾರು? ಇವತ್ತು ನಮ್ಮ ಜನಗಳಿಗೆ ಸರಿಯಾಗಿ ಮಹಾಭಾರತ ಏನೋ ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿರೋ ಚಾನ್ಸ್ ಇದೆ? ಪಾಪ, ಏನೇನೋ ತೊಡೆದು ತೆಗೆದು ತೋಡ್ಕೊಂಡು ಹೋದ್ರು ಅಷ್ಟೇ ಹೊರತು, ಅದಕ್ಕೇನೆ ಬಹುಶಃ ಅಷ್ಟು ಜನ ಎಂದೂ ನೋಡಿರಲಿಕ್ಕೆಲ್ಲ ಯಾವುದನ್ನು ಕೂಡ. ಆ ಟಿ ವಿಯಲ್ಲಿ ಏನು ಸೀರಿಯಲ್ ನೋಡಿದ್ರಲ್ಲ, ಬಹುಶಃ ಆ ರೀತಿಯಾಗಿ ರೋಡ್ ಬ್ಲಾಕ್ ಆಗ್ತಿತ್ತು ಆಗಿನ ಕಾಲಕ್ಕೆ, ಯಾವ ಶೂನ್ಯ ಆ ಕಾಲಕ್ಕೆ. ಒಂದು 1 ಗಂಟೆ ಅಂತ ಹೇಳಿದ್ರೆ ರೋಡ್ ಯಾರ್ಯಾರು ಓಡಾಡ್ತಿರಲಿಲ್ಲ. ಮಹಾಭಾರತ ಇಂಪ್ಯಾಕ್ಟ್ ನೋಡಬೇಕು ಹೇಗಿರ್ತದೆ ಅಂತ ಹೇಳೋದಕ್ಕೋಸ್ಕರ. ಅಷ್ಟು ಪಾಪ್ಯುಲಾರಿಟಿ ಯಾವುದಕ್ಕೂ ಬರಲಿಲ್ಲ. ಮತ್ತೆ ಇವತ್ತು ರಸ್ತೆಗಳು ಶೂನ್ಯವಾಗುವಷ್ಟು ಕ್ರಿಕೆಟ್ ಮ್ಯಾಚ್ಗೂ ಅಷ್ಟು ಜನ ಸೇರ್ತಿ ನೋಡಿರ್ಲಿಕ್ಕಿಲ್ಲ ಬಹುಶಃ. ಅಷ್ಟು ಬಾರಿ ಇಂಡಿಯಾ ಪಾಕಿಸ್ತಾನ ಆಡಿದಾಗಲೂ ಅಷ್ಟು ಜನ ಏಕಾಗ್ರತೆಯಿಂದ ನೋಡೋದಿಲ್ಲ, ಫೈನಲ್ಸ್ ನೋಡೋದಿಲ್ಲ. ಅಷ್ಟು ಬಟ್ಟಿ ಮಹಾಭಾರತ ಎಷ್ಟು ದಿವಸಗಳ ಕಾಲ, ಸುಮಾರು 80 ವಾರಗಳ ಕಾಲ. ಪ್ರತಿ ಭಾರ ಯಾರಾದ್ರು ಪ್ರೋಗ್ರಾಮ್ ಮಾಡೋರೆಲ್ಲ ಕೂಡ ಏನ್ ಮಾಡ್ತಿದ್ರು ಗೊತ್ತೇನು, ಸುಧಾ ಬಂಗ್ಲಾ ಮಾಡಬೇಕಾದ್ರೆ ಕೆಳ ನೋಟಿಸ್ ಕೆಳ ಬರೀತಿದ್ರು, ಮಹಾಭಾರತ ಕಾಲಕ್ಕೆ ಟಿ ವಿ ಏರ್ಪಾಟ್ ಮಾಡಲಾಗಿದೆ, ಇಲ್ಲೇ ಬಂದು ನೋಡ್ರಿ ಅಂತ ಅರ್ಥ. ಮನೆಯಲ್ಲಿ ಬಂದು ಕೂತ್ಕೊಂಡು ಮಂಗಳಕ್ಕೆ ತಪ್ಪಿಸ್ಕೊಂಡ್ಬಿಡ್ಬೇಡಿ, ಇಲ್ಲ ಏರ್ಪಾಟ್ ಮಾಡಿರ್ತೇವೆ ಆ ಕಾಲಕ್ಕೆ ನೋಡಬಹುದು. ಇಷ್ಟರ ಮಟ್ಟಿಗೆ ಜನ ಅದಕ್ಕೆ ಇನ್ವಾಲ್ವ್ ಆಗಿದ್ರು. ಅಂದ್ರೆ ಮಹಾಭಾರತ ಇಂಪ್ಯಾಕ್ಟ್ ಎಷ್ಟೊಂದು ನೋಡೋದಕ್ಕೆ ಸಾಕ್ಷಿ ಇದು. ಅದು ನಿಜವಾದ ಮಹಾಭಾರತ ಓದಿದ್ರಂತ ಜನಗಳಿಗೆ ಏನಿದು, ಯಾವುದೋ ಒಂದು ಸಾಮಾನ್ಯ ಪದಾರ್ಥನೇ ನೋಡಿದವರು, ಒಂದು ಸಾಮಾನ್ಯ ಯಾವುದೋ ಹಾಲು ಕೊಟ್ಟು ನೀರು ಹಾಲನ್ನೇ ಹಾಲು ಅಂತ ಕೊಟ್ಟವರಿಗೆ ಒಳ್ಳೆ ನಿಜವಾದ ಹಸುವಿನ ಹಾಲು ಕೊಟ್ಟರೆ ಹೇಗಿರ್ಬೋದು ಯೋಚನೆ ಮಾಡಿ. ಅಷ್ಟರ ಅಶ್ವತ್ಥಮಾಚ ಹಿಟ್ಟಿನ ಹಾಲು ಕುಡಿತಿದ್ರಲ್ಲ, ನಿಜವಾದ ಹಾಲು ಕುಡಿದಾಗ ಏನು ಮನಸ್ಸಿಗೆ ಅಂತಲ್ಲ, ಆ ಥರ ವ್ಯತ್ಯಾಸ ಕಾಣುತ್ತೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಬಂದರು, ಭೀಮಸೇನ ಕರೆಸಿದಾಗ ಬಂದ, ಓ ಮಾಡ್ತೇನೆ ಆ ಹುಷಾರು, ಆತನಿಗೆ ಮಹಾದೇವನ ವರ ಇದೆ ಅಂತ ಹೇಳಿದ್ದಾರೆ. ಅದು ಬಹಳ ಮುಖ್ಯ, ಕೆಲವು ಮಾತುಕತೆ ನಡೆಯುತ್ತೆ. ರುದ್ರದೇವರ ವರ ಇದೆ, ಮಹಾದೇವನ ವರ ಇದೆ ಅಂತ ಕೇಳಿದರೆ, ಹೌದಾ ಮಹಾದೇವನ ವರ ಇದೆಯಾ? ನನಗೂ ಮಹಾದೇವನ ವರ ಇದೆ ಅಂತ ಹೇಳ್ತಾನೆ ಭೀಮಸೇನ. ನನಗೂ ಮಹಾದೇವನ ವರ ಇದೆ. ಏನು? ರುದ್ರದೇವರು ಹೆಸರಿಗೆ ಮಹಾದೇವರು, ಮಹಾಂಸ್ಯ ದೇವ ಏಷತೆ, ಮಹಾದೇವ ಅಂದರೆ ವಿಷ್ಣು, ಆ ವಿಷ್ಣುವರ ನನಗಿದೆ, ಎರಡು ಮ್ಯಾಚಿಂಗ್ ಅದು ಒಂದು. ಆ ದೃಷ್ಟಿಯಿಂದ ಇಲ್ಲ, ಅವನಿಗೆ ಬಹಳ ರಾಜನ ವಿಶೇಷವಾದ ಅನುಗ್ರಹ ಇದೆ ಕೇಳಿದರೆ, ನೀ ರಾಜನಲ್ಲವೇನು, ನಿನ್ನ ಅನುಗ್ರಹ ನನಗಿದೆ ಅಂತ ಕೇಳುತ್ತಾನೆ. ನೀನು ರಾಜನಲ್ಲ, ವಿರಾಟನ ಒಳಗೆ ಸಾಕ್ಷಾತ್ ದೇವರ ಇದ್ದಾನಲ್ಲ, ಸರ್ವೋತ್ತಮ ಜಾಗ ಯಾವುದಿದೆ? ಅವನ ದಯೆ ನನ್ನ ಮೇಲಿದೆ. ಅಂದರೆ ರಾಜನ ಅನುಗ್ರಹ ಇದೆ ಒಂದು ಕಡೆಗೆ, ಈ ದೇವರ ಅನುಗ್ರಹ ಇದೆ ಇನ್ನೊಂದು ಕಡೆಗೆ. ಎಲ್ಲ ನಮಗೆ ಬೇಕು, ಗುರುಗಳ ಅನುಗ್ರಹ ಎಲ್ಲ ಇದ್ದಾಗ ಮಾತ್ರ ಕೆಲಸ ಆಗುತ್ತೆ ಹೊರತು ಬರೀ ನಾವು ಮಾಡ್ತೇವೆ ಅಂತ ಹೇಳಿದರೆ ಅರ್ಥ ಇಲ್ಲ. ನನಗೆಲ್ಲ ಇದೆ, ಅವನ ಕಥೆ ಮುಗಿಸ್ತೇನೆ ಅಂತ ಹೇಳಿದರೆ, ಆಗ ಎಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಭೀಮಚೀಮೂತರ ಯುದ್ಧ ಪ್ರಾರಂಭವಾಯಿತು, ಅಭೂತಪೂರ್ವವಾದ ಯುದ್ಧ. ಆ ಯುದ್ಧದೊಳಗೆ ಎಲ್ಲರೂ ಏನು ಆಶ್ಚರ್ಯಪಡ್ತಾರೆ, ಯಾರು ಗೆಲ್ತಾರೋ ಯಾರು ಸೋರ್ತಾರೋ ಅಷ್ಟು ಮಟ್ಟಿಗೆ ಆಗ್ತಾ ಇದೆ. ಭೀಮಸೇನೆ ಯಾತಕ್ಕ ಈ ರೀತಿ ಯುದ್ಧ ಮಾಡಿದ್ದು, ಒಂದೇಟಿಗೆ ಆಗಿರೋ ಕತೆ ಮುದೋಗ್ತಿತ್ತು. ಒಂದು ಆ ರೀತಿ ಮಾಡಲಿಲ್ಲ. ಆ ರೀತಿ ಮಾಡಿದ್ರೆ ಏನಾಗ್ತಿತ್ತು ಅಂದರೆ, ಜೋರಾಗಿ ಹೊಡೆದ ಸತ್ತೋದ ಅಂತ ಆಗ್ತಿತ್ತೆ ಹೊರತು ಮಲ್ಲ ಯುದ್ಧ ಬಂತು ಅಂತ ಆಗಬೇಕಲ್ಲ. ಈ ಮಧ್ಯೆ ಮಲ್ಲ ಕ್ರಿಕೆಟ್ ಬ್ಯಾಟ್ ಹಾಕಿ ಬ್ಯಾಟ್ ತಗೊಂಡೋದ್ರೆ ಕ್ರಿಕೆಟ್ ಬಾಲಿಗೆ ಜೋರಾಗಿ ಹೊಡಿತೀರಿ ನೋಡು ಅಂತೇಳಿ ಹೊಡಿಬಹುದು, ಬಟ್ ಅದು ಬ್ಯಾಟ್ ಕ್ರಿಕೆಟ್ ಬ್ಯಾಟ್ ಅಲ್ಲ, ಹಾಕಿ ಬ್ಯಾಟ್ ಅದು ತಪ್ಪಾಗಿ ಬಿಡುತ್ತವೆ. ಸೊ ಮಲ್ಲ ಯುದ್ಧದಲ್ಲಿ ಮಲ್ಲ ಯುದ್ಧ ಮಾಡೇ ಸೋಲಿಸಬೇಕು. ಅದಕ್ಕೆ ಭೀಮಸೇನ ಏನ್ ಮಾಡಿದನಂತೆ, ಅವನ ಪ್ರತಿಪಟ್ಟಿಗೂ ತಾನು ಪಟ್ಟಾಗ್ತಾ ಹೋಗ್ತಾನೆ. ಈ ನೋಸ್ ಅಂತ ಜನ ಗೊತ್ತಾಗಬೇಕು, ಮಲ್ಲ ಯುದ್ಧವನ್ನು ತೋರಿಸಿ ಮಲ್ಲ ಯುದ್ಧದಲ್ಲೇ ಕೊಂದ ಅಂತ ಆಗಬೇಕಾದ್ರೆ ಆ ವಿದ್ಯೆಯನ್ನು ತೋರಿಸಬೇಕು ಎಂಬ ದೃಷ್ಟಿಯಿಂದ ಮಾತ್ರ ಮಾಡಿದ್ದೆ ಹೊರತು ಒಂದೇಟಿಗೆ ಕತೆ ಮುಗಿಸಕ್ಕೆ ಬರ್ತಿತ್ತು ಒಂದು ಸಂಶಯ. ಅದ್ಭುತವಾದ ಯುದ್ಧ ನಡೀತಂತೆ. ಇದೇ ರೀತಿ ಮಲ್ಲ ಯುದ್ಧ ನಡೆದ ಪ್ರಸಂಗ ಅಂದರೆ ಕೃಷ್ಣ ಚಾಣೂರರಿಗೆ ನಡೆಯಿತು. ಕೃಷ್ಣ ಚಾಣೂರರ ಮಲ್ಲ ಯುದ್ಧ ಭಾಗವತ ಪುರಾಣ ವರ್ಣನೆ ಮಾಡುತ್ತೆ. ಈ ಜೀಮೂತ ಭೀಮಸೇನರ ಮಲ್ಲ ಯುದ್ಧ ಮಹಾಭಾರತ ವರ್ಣನೆ ಮಾಡುತ್ತೆ. ಯೋಚನೆ ಮಾಡಿ ನೋಡಿ, ಅರ್ಜುನ ಯಾರ ಮೇಲೂ ಮಲ್ಲ ಯುದ್ಧ ಮಾಡಿಲ್ಲ. ಮಹಾಭಾರತದಲ್ಲಿ ಮಲ್ಲ ಯುದ್ಧ ಮಾಡಿದ ವ್ಯಕ್ತಿ ಪಾಂಡವರ ಕಡೆಗೆ, ಮಹಾವೀರರ ಕಡೆಗೆ ಭೀಮಸೇನ, ಕೃಷ್ಣ ಇಬ್ಬರೇ, ಇನ್ಯಾರೂ ಮಾಡಿಲ್ಲ. ಅದರ ಅರ್ಥ ಏನು ಅಂದ್ರೆ, ಹರಿ ಸರ್ವೋತ್ತಮ, ವಾಯು ದೇವೋತ್ತಮ, ಅವರಿಬ್ಬರಿಗೆ ಎಲ್ಲ ಬಂದಾಗ ಬಿಡು, ಎಲ್ಲರೂ ಎಲ್ಲ ಬರೋದಿಲ್ಲ ಅಂತಾರೆ. ಅವರಿಬ್ಬರಿಗೆ ಸರ್ವವಿದ್ಯಾಪಾರಂಗ, ಅವ್ರ ಸರ್ವಜ್ಞ, ಅವರು ಪೂರ್ಣ ಪ್ರಜ್ಞ, ಆ ರೀತಿಯಾದ ಆಲ್ರೌಂಡ್ ಗ್ರೇಟ್ನೆಸ್ ಎಂಬುದು ಉಳಿದವರಿಗಿಲ್ಲ. ಅರ್ಜುನ ಮಲ್ಲ ಯುದ್ಧವನ್ನು ರುದ್ರದೇವನ್ ಮಾಡಕ್ ಹೋಗ್ತಾನೆ, ಕಿರಣಾರ್ಜುನ ಹಿಟ್ಟಿಟ್ ಮಾಡಿ ಹೋಗದು ಬಿಡ್ತಾರೆ, ಆ ಕಡೆ ಪೂರ್ತಿ ಕೈಕಾಲು ಮಾಡಿ ಸೊಗದು ಬಿಡ್ತಾರೆ. ಅರ್ಜುನ ಭಾರಿ ಸಂಕಟಪಟ್ಟು ಸ್ತೋತ್ರ ಮಾಡಿದ ಮೇಲೆ ಬದುಕೊಂಡಿತ್ತು. ಆದರೆ ಭೀಮಸೇನನ ಮಲ್ಲ ಯುದ್ಧ ಅದು ಯಾರ ಮೇಲೆ, ಜೀಮೂತನಂತ ಮಹಾರಾಕ್ಷಸ ಇವನು, ಶಿವನ ವರ ಇದೆ. ಅರ್ಜುನ ಡೈರೆಕ್ಟ್ ಶಿವನ ಮೇಲೆ ಯುದ್ಧ ಮಾಡಿ ಸೋತು ಬಿಟ್ಟ. ಇಲ್ಲಿ ಶಿವನ ವರ ಇರೋಣ ಯುದ್ಧ ಮಾಡಿ ಭೀಮಸೇನ ಗೆಲ್ತಾ ಇದ್ದೇನೆ ಅಂತ ಅರ್ಥ ಮಾಡಿಕೊಂಡ್ರೆ, ಚಾಣೂರಿಗೆ ಹಾಗೆ ಆಗಿತ್ತು. ಚಾಣೂರಿಗೂ ವರ ಇತ್ತು, ಕೃಷ್ಣ ಅವನನ್ನ ಗೆದ್ದ, ಬಲರಾಮದೇವರು ಗೆದ್ರು. ಆದರೆ ಬಲರಾಮದೇವರ ವಿಷಯ ಬೇರೆ, ಗುಡುದು ಬರ್ತಿದ್ದಿಲ್ಲ ಅವರಿಗೆ, ಗದಾಯುದ್ಧಾದಿಗಳಿಲ್ಲ. ಭೀಮಸೇನ ಯಾವುದಾದ್ರೂ ಸರಿನೇ, ಬಿಲ್ಲು ಬಾಣ ಗದೆ ಗಿದೆ ಬರೀ ಕೈ, ಅದಂತೂ ಬಲರಾಮದೇವರು ಉಪಯೋಗಿಸೇ ಇಲ್ಲ, ನೇಗಿಲು ಬೇಕೇ ಬೇಕು ಅವರಿಗೆ. ಆದರೆ ಭೀಮಸೇನಿಗೆ ಮಾತ್ರ ಆಯುಧವೇ ಬೇಡ, ಸಿಕ್ಕಿದ್ದ ಆಯುಧ ಅಥವಾ ಬಡದಿದ್ರೆ ಕೈಯೇ ಆಯುಧ. ಇಂಥ ಒಂದು ಅಪಾರವಾದಂಥ ಸಾಮರ್ಥ್ಯ ಭೀಮಸೇನದು. ಆ ಯುದ್ಧದಲ್ಲಿ ಎಲ್ಲಾ ಪಟ್ಟನ್ನು ಹಾಕಿ ಕೊನೆಗವರನ್ನು ಎತ್ತಿ ಗರ 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 ಸುತ್ತಿದನಂತೆ. ಜಟ್ಟಿ ಕಾಲು ಎತ್ತಿ ಹೊಸ್ತು ಬಿಡ್ತಾರಲ್ಲ, ಕೊನೆ ಒಂದು ಪಟ್ಟದು ಒಂದು ಗರಗರ ತೀರಿಸಿ ಎಸ್ದಂತೆ, ಅಲ್ಲಿ ಬೀಳದಾಗ ಸತ್ತ ಹೋಗಿದ್ದಂತೆ. ಅಷ್ಟೊತ್ತಿಗೆ ಅವನು ಅಷ್ಟು ಫಾಸ್ಟ್ ತಿರಿಸಿ ಎಸ್ದಾಗ ಅವನು ಬೀಳೋತ್ತಿಗೆ ಸತ್ತು ಹೋಗಿದ್ದಂತೆ. ಯಾವನ್ನು ಕಂಡ್ರೆ ಜನಗಳು ಗಡಗಡ ನಡುಕ್ತಿದ್ರೋ ಅಂಥವನನ್ನು ಭೀಮಸೇನ ಅನಾಮತ್ತ ಕೊಂದು ಹಾಕಬೇಕಾದ್ರೆ, ಶಿವನ ವರ ಇರತಕ್ಕಂಥವನ್ನು ಕೊಂದು ಹಾಕಬೇಕಾದ್ರೆ ಶಿವನ ಮೇಲೇನು ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಜೀವೋತ್ತಮ ಅನ್ನೋ ಹೆಸರು ಸಾರ್ಥಕವಾಯಿತು. ಅಷ್ಟೊತ್ತು ಕೂಡ ಚಾಣೂರನನ್ನ ಕೃಷ್ಣ ಹೇಗೆ ಸಂಹಾರ ಮಾಡಿದನೋ, ಜೀಮೂತನನ್ನು ಹಾಗೆ ಭೀಮಸೇನ ಸಂಹಾರ ಮಾಡಿ ತಾನು ಅಪಾರವಾದಂತಹ ಶಕ್ತಿ ಸಂಪನ್ನ, ವಿರಾಟರಾಜ ಆಶ್ರಯ ಕೊಟ್ಟಿದ್ದಕ್ಕೆ ಅವನ್ನು ಕಾಪಾಡಿದ್ದಾಯಿತು. ಧರ್ಮರಾಜ ಹೇಳಿದ್ದಕ್ಕೆ ಅವನು ಮರ್ಯಾದೆ ಉಳಿಯಿತು. ದೇಶಕ್ಕೆ ಬಂದ ಅಪಮರ್ಯಾದೆಯನ್ನು ತೆಗೆದುಹಾಕಿದ್ದಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಹರಿಸೇವೆ ಅಂತ ಮಾಡಿತ್ತು. ಆಟಗಳೆಲ್ಲ ಆಟಗಳಾಗತ್ತೆ ಹೊರತು ಅದು ಹರಿಸೇವೆ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಬರಲೇ ಇಲ್ಲ. ಯಾವುದಕ್ಕೂ ಪ್ರೀಣಾಯಾಮ ವಾಸುದೇವ ಇಲ್ಲಿ ಅಡುಗೆ ಮಾಡಿ ಪ್ರೀಣಾಯಾಮ ವಾಸುದೇವಂ, ಹೂವು ಕಟ್ಟಿ ಪ್ರೀಣಾಯಾಮೋ ವಾಸುದೇವಂ, ಬಸ್ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪ್ರೀಣಾಯಾಮೋ ವಾಸುದೇವಂ, ಆಫೀಸ್ಗೆ ಹೋಗಿ ಬನ್ನಿ ಪ್ರೀಣಾಯಾಮೋ ವಾಸುದೇವಂ. ಯಾಕೆ ಬದಿ ದೇವರು ಸೇತಾನೆ ಮಾಡ್ತಾರೆ ಎಲ್ಲ ಕೂಡ. ನಾವೀಗ ಈ ಕಾನ್ಸೆಪ್ಟ್ ಬಂದ್ರೆ ಮಾತ್ರ ಶಾಸ್ತ್ರವಾಗೋದು. ಭೀಮಸೇನ ಏನೇ ಮಾಡಲಿ ಹಾಗೆ ಮಾಡ್ತಾ ಇದ್ದಿತ್ತು. ಅದನ್ನು ಬರೀ ಲೋಕದ ಪ್ರದರ್ಶನವಾಗಿ ಮಾಡ್ತಿರಲಿಲ್ಲ, ಅಸಾಧಾರಣವಾದ ಯಶಸ್ಸನ್ನು ತೋರಿಸಿದಾಗ ವಿರಾಟರಾಜರಿಗೆ ಬಹಳ ಆನಂದವಾಗಿ ಹೋಯಿತು. ಅವತ್ತಿನಿಂದ ಆದ ಪ್ರಸಂಗ ಏನು ಅಂದ್ರೆ, ಮಲ್ಲ ಯುದ್ಧ ಇಷ್ಟೊತ್ತು ಮಲ್ಲರು ಓಡೋಗಿದ್ರಲ್ಲ, ಅವ್ರು ವಾಪಸ್ ಬಂದರು, ಆದ್ರೆ ಮತ್ತೆ ಮಲ್ಲ ಯುದ್ಧ ಪಾತ್ರ ಬರಲಿಲ್ಲ. ಅವರು ಜೀವೂತನ ಕಂಡೇ ಓಡೋಗಿದ್ರು, ಅವನು ಕೊಂದವನು ಇಲ್ಲಿದ್ದಾನೆ ಅಂದ್ರೆ ನಮಗೆ ತೀರೋದು ಮತ್ತೆ ಶುರುವಾಯಿತು ಭಯ ಅವರಿ ಪಾಪ. ಅಂತೂ ಭಯಪಡದೆ ಹಡೆಬಾರ ಅವರು, ಮೊದಲು ಭಯ ಆಮೇಲೆ ಭಯನೇ. ಇನ್ನು ನಾವು ಇನ್ನೂ ಯುದ್ಧಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ರಿಟೈರ್ಮೆಂಟ್ ಘೋಷಣೆ ಮಾಡಿ ಕುತ್ಕೊಂಡ್ಬಿಟ್ಟು, ಯಾರು ಮಲ್ಲ ಯುದ್ಧಕ್ಕೆ ತಯಾರಿಲ್ಲ. ಮಲ್ಲ ಯುದ್ಧ ಯಾರು ಮಾಡಬೇಕಾಗ, ಯಾರೂ ಇಲ್ಲ. ಆ ಊರಿಗೆ ಯಾರು ಗಪ್ಪಿ ತಪ್ಪಿ ಕಾರ್ಯಕ್ಕೆ ಹೋಗಲಿಲ್ಲ ಬೇರೆಯವರೆಲ್ಲ ಕೂಡ. ಆದರೆ ಏನ್ ಮಾಡಬೇಕು ವಿರಾಟರಾಜ, ಆಗ ಅವತ್ತಿನಿಂದ ಭೀಮಸೇನ ಮಲ್ಲ ಯುದ್ಧ ಯಾರ ಮೇಲೆ ಅಂದ್ರೆ, ಆನೆಗಳು ಸಿಂಹಗಳು ಹುಲಿಗಳ ಮೇಲೆ ಹೊತ್ತು ಬಲಿಷ್ಠರ ಮೇಲೆ ಅಲ್ವೇ ಇಲ್ಲ. ಅದು ನೋಡಿ ನೋಡಿ ಹೊಡೆದೊಡೆ ಹಾಕ್ತಾ ಇದ್ದ ಭೀಮಸೇನ. ಆದ್ರೆ ಮಾತು ಕೊಟ್ಟಿದ್ದ, ನಾನು ಕೊಲ್ಲೋದಿಲ್ಲ ಅಂತ ಮಾತು ಕೊಟ್ಟಿದ್ದರಿಂದ ಅದು ಸಾಕಷ್ಟು ಪೆಟ್ಟಾಗಿ ಸೋಲಿಸ್ತಿದ್ದ. ಇಂಥ ಎಲ್ಲರೂ ಕಂಡಿದ್ದಾರ, ಒಂದೆರಡು ಕಡೆ ಸಾಹಸ ಮಾಡಿದರೆ ಸಾಕಾಗಿದೆ ಅಂತ ಹೊತ್ತಿನೊಳಗೆ ಪ್ರತಿ ಬಾರಿ ಹೋಗಿ ಹೋಗ್ತಾರೆ ಎತ್ತಿದ್ಲು, ಎತ್ತಲಕ್ಕೆ ಆಗಲಿಲ್ಲ ಈ ಸಲ. ಅವಳಿಗೆ ವೇಟ್ ಎತ್ತಲಕ್ಕಾಗಲೇ ಇಲ್ಲ ಅಂದ್ರೆ ಆಲ್ವೇಸ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಭೀಮಸೇನ ಹಾಗಲ್ಲ, ಪ್ರತಿ ಸರ್ತಿಯೂ ಒಂದೇ ರೀತಿ ಮಾಡತಕ್ಕಂಥ ಸಮರ್ಥ, ಅದಕ್ಕೆ ಪರ್ಫೆಕ್ಷನ್ ಅಂದ್ರೆ ಅದು ಒಂದು. ಅಷ್ಟು ಮಾಡಿ ಅವನ್ನು ಕೊಂದು ಹಾಕಿದರಂತೆ. ದೊಡ್ಡ ಕಥೆ ಮುಗಿದಿದೆ. ಇಲ್ಲಿ ಒಂದು ವಿಷಯವನ್ನು ಜ್ಞಾಪಿಸಬೇಕು ನಾವು. ಸಾಮಾನ್ಯವಾಗಿ ಒಂದು ಪದ್ಧತಿ ಇದೆ, ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೆ, ಇದೊಂದು ಪದ್ಧತಿ. ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ, ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೆ. ಇವತ್ತೊಂದು ದಿವಸ ಮಳೆ ಬರ್ತಾ ಇದೆ, ಆದ್ರಿಂದ ವಿರಾಟ್ ಪರ್ವಕ್ಕೂ ಮಳೆಗಿರೋ ಮಳೆಗಾಲದಲ್ಲಿ ಹೇಳಿದ್ರೆ ಮಳೆ ಬರೋದೇನು, ಬರದೇ ಹೋದರೆ ಎಷ್ಟೋ ಸತ್ಯ ಮಳೆಗಾಲದಲ್ಲೇ ಮಳೆ ಬರುತ್ತೆ ಅಂತ ನಿಯಮ ಇಲ್ಲ. ಅಂಥದ್ದು ವಿರಾಟ ಪರ್ವ ಹೇಳಿದ್ರೆ ಮಾತ್ರ ಬಂದೇ ಬರುತ್ತೆ. ಹಿಂದೊಮ್ಮೆ ಹೇಳಿದ್ದೆ, ರಾಯಚೂರಲ್ಲೇ ಸುಮಾರು 4 ವರ್ಷಗಳ ಹಿಂದೆ ಹೋದ ಕಾಲಕ್ಕೆ ಒಬ್ಬ ಸಾವಳ ಚಾತುರ್ಮಾಸ್ಯ ಕೂತಿದ್ರು, ಯಾವ ವಿಷಯ ಹೇಳಬೇಕು ಅಂತ ಪ್ರಶ್ನೆ ಬಂತು. ಯಾರು ಇದ್ದಿದ್ದು ಎರಡೇ ದಿವಸ ಹೇಳಿದ್ದೆ, ಅಷ್ಟು ಹೆಚ್ಚು ದಿವಸ ಅಲ್ಲ, ಎರಡೇ ದಿವಸ ಬೇರೆ ಬೇರೆ ಕಾರ್ಯಕ್ರಮ ಇತ್ತು, ಎರಡು ದಿವಸ ಉಪನ್ಯಾಸ ಇದ್ದಿತ್ತು. ಯಾವ್ದು ಹೇಳಬೇಕು ಅಂದರೆ ಸ್ವಾಮಿಗಳೇ ಹೇಳಿದರು, ಇಲ್ಲಿ ಮಳೆನೇ ಇಲ್ಲ ಊರೊಳಗೆ, ವಿರಾಟ ಪರ್ವ ಹೇಳಿಬಿಟ್ರೆ ವಾಸಿ ಅಂತ ಹೇಳಿದರು. ಒಂದು ಮೊದಲ ದಿವಸ ವಿರಾಟ ಪರ್ವ ಪ್ರವಚನ ಮುಗೀತು, ಮರು ದಿವಸ ಮಂಗಳ ಮಧ್ಯಾಹ್ನ ಊಟ, ಇನ್ನು ಸಾಯಂಕಾಲ ಪ್ರವಚನ ಇರೋದು, ಮಧ್ಯಾಹ್ನ ಊಟ. ಎಂಥ ಮಳೆ ಹೊಡೀತು ಅಂದರೆ ಅಷ್ಟೊತ್ತಿನಲ್ಲಿ ಒಂದು ಹನಿ ನೀರು ಕಂಡಿಲ್ಲ ಜನ, ಆದರೂ ಹೊಡಬಾಡಬಾಡ ಎಲ್ಲ ಜನ ಸೇರಿದ ಕಾಲಕ್ಕೆ ಹೊಡಿತಾ ಇದ್ದು ಬರ್ತಿದ್ದೇನೆ ಅಂತ. ನಿಜವಾಗಲೂ ಆಶ್ಚರ್ಯ ಅಂದರೆ, ಆವತ್ತು ಆಸತ್ತಲ್ಲಿ ಮಳೆ ಬಂದಷ್ಟು ರೆಕಾರ್ಡ್ ಮಳೆ ಬಂದೋಯ್ತು. ಆಮೇಲೆ ಬರೀ ಆಗ ಮಳೆ ಬಂದಿದ್ದಲ್ಲ, ಎಲ್ಲ ನೀರು ನೋಡಿ ಸುಮ್ಮನೆ ಬಾವಿಯಲ್ಲಿ ನೀರಲ್ಲ, ಎಲ್ಸಿಕ್ರೆ ನೀರು ಸಿಂಬಳಕ್ಕೆ ಶುರುವಾದಷ್ಟು ಮಳೆ ಬಂತು. ಇಂಥ ಶಕ್ತಿ ಎರಡು ದಿವಸ ವಿರಾಟ್ ಪರ್ವಕ್ಕೆ ಶಕ್ತಿ ಇದ್ದಾಗ ನಮ್ಮ ಜನ ಸರಿಯಾಗಿ ಯಾರೋ ಒಬ್ಬನು ಕೂಡಿಸಿದ್ರು ಪಾಪ ಕೆಲವು ವರ್ಷಗಳ ಹಿಂದೆ, ಆ ಹೆಸರುಗಟ್ಟೆ ಕೆರೆಯಲ್ಲಿ ಕೂಡಿಸಿದ್ರೆ ಆಗಲ್ಲ, ಬರ್ತಾ 4-5 ವರ್ಷ ಮಳೆ ಬರಲಿಲ್ಲ ಅವನು ಕೂತಿದ್ದಕ್ಕೆ, ಆ ವರ್ಷ ಬರಲಿಲ್ಲ ಅಲ್ಲ, ಅಷ್ಟ ಒಂದು ಅನಿಷ್ಟಗಳು ಅವೆಲ್ಲ ಕೂಡ. ಅದರ ಬದಲು ನಿಜವಾಗಲು ಕೂಡ ಹಿಂದಿನ ಕಾಲ ಹಳ್ಳಿ ತನಕನೇ ಗೊತ್ತಿರ್ತಿತ್ತು. ಅಯ್ಯ ವಿರಾಟ್ ಪರ್ವ ಹೇಳ್ತಾರೆ, ಜಾತಿ ಗೀತೆ ಏನು ಪ್ರಶ್ನೆ ಇರಲಿಲ್ಲ, ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೆ ಎಲ್ಲರಿಗೂ ಗೊತ್ತು, ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ, ವಿರಾಟ್ ಪರ್ವ ಹೇಳಿದ್ರೆ ಬೇಗ ಬರುತ್ತೆ ಅನ್ನೋ ಸಿದ್ಧಿ ಇತ್ತು. ಅದಕ್ಕೊಳ್ಳೆ ಸಂಕೇತ ಇತ್ತು. ವಿರಾಟ್ ಪರ್ವಕ್ಕೂ ಮಳೆಗೂ ಏನು ಸಂಬಂಧ ಅಂತ ಪ್ರಶ್ನೆ. ಇಲ್ಲಿ ಒಂದು ಸಂಬಂಧ ಕಾಣ್ತೇವೆ ನಾವು. ಮಲ್ಲನನ್ನು ಭೀಮಸೇನ ಕೊಂದು ಹಾಕಿದನಲ್ಲ, ಅವನ ಹೆಸರೇನು ಗೊತ್ತೇನು? ಜೀಮೂತ ಅಂತ ಅವನ ಹೆಸರು. ಜೀಮೂತ ಮಲ್ಲನನ್ನ ಭೀಮಸೇನ ಕೊಂದ, ಬಹಳ ಅರ್ಥವತ್ತಾದ ಮಾತದು. ಸ್ವಲ್ಪ ಯೋಚನೆ ಮಾಡಬೇಕು. ಜೀಮೂತ ಶಬ್ದಕ್ಕೆ ಕೋಶದಲ್ಲಿ ಅರ್ಥ ಏನು ಗೊತ್ತೇನು? ಮೇಘ ಅಂತ ಅರ್ಥ ಇದೆ, ಮೋಡ ಅಂತ ಅರ್ಥ ಇದೆ. ಸೊ ಜೀಮೂತನನ್ನು ಕೊಂದಿದ್ದಾರು ಭೀಮಸೇನ. ಭೀಮಸೇನ ಯಾರು? ವಾಯು. ಮಾನ್ಸೂನ್ ಬರೋದು ಅಂತ ಕರೀತಾರಲ್ಲ, ಗಾಳಿಯಿಂದನೇ ಬರೋದು, ಮೋಡ ಬರೋದು ಅದರಿಂದನೇ ಬರೋದು. ಮೋಡ ಬಂದೇನು ಕ್ಲೌಡ್ ಬರಸ್ಟ್ ಅಂತ ಕರೀತಾರಲ್ಲ, ಈ ಜೀಮೂತನ ಕೊಂದು ಕ್ಲೌಡ್ ಬರಸ್ಟ್ ಅಂತ ಅರ್ಥ. ಮಳೆ ಬರಲಕ್ಕೆ ಶುರುವಾಯಿತು ಅಂದರೆ ಜೀಮೂತನ ವಧೆ ಮಳೆ ಬರೆಸೋದಕ್ಕೆ ಒಳ್ಳೆ ಸೂಚನೆ ಅದು ಒಂದು. ಆದ್ದರಿಂದನೇ ವಿರಾಟ ಪರ್ವ ಹೇಳಿದರೆ ಮಳೆ ಬರೋದಕ್ಕೆ ಅದೇ ಒಂದು ಕಾರಣ. ಇನ್ನೊಂದು ಕಾರಣ, ಮಳೆ ಬರೋದು ವಾಯುದೇವರಿಂದ. ವಾಯುಸ್ತು ತಾನು ಪೃಥಜ್ಞಾತ್ವ ಮೇಘೇಕೃತ್ವ ಪ್ರವರ್ಷತೆ ಅಂತ ವೇದಗಳು ಹೇಳ್ತಾ ಇವೆ. ಮಳೆ ಬರೆಸೋದು ವಾಯುದೇವರು ಅನ್ನೋದು ವೇದಸಿದ್ಧವಾದ ವಿಚಾರ. ಇದು ವಿರಾಟ್ ಪರ್ವದಲ್ಲಿ ಬಂದಿರೋದೇನೋ ಬರೀ ವಾಯುದೇವರ ಮಹಿಮೆನೆ, ಮೊದಲಿಂದ ಕೊಲೆಯರು ವಾಯುದೇವರ ಮಹಿಮೆನೆ. ಸೊ ವಾಯುದೇವರ ಮಹಿಮೆ ಮಳೆ ಬಂದೇ ಬರುತ್ತೆ, ಇನ್ನೊಂದು ಸುಲಭವಾದ ಕಾರಣ. ಅದು ಸ್ವಲ್ಪ ಯೋಚನೆ ಮಾಡಬೇಕು. ಹೇಗೆ ಸುಂದರಕಾಂಡ ರಾಮಾಯಣದಲ್ಲಿ ಹನುಮಂತನ ಮಹಿಮೆ ಹೇಳುತ್ತೋ ಇಲ್ಲಿ ಹಾಗೆ ಇದು ಭೀಮನ ಮಹಿಮೆ ಹೇಳತಕ್ಕಂತಹ ಕಾಂಡ ಇದು. ಅದಕ್ಕೆ ಇದನ್ನ ಪರ್ವ ಆದ್ದರಿಂದ ವಿರಾಟೋದ್ಯೋಗ ಸಾರವಾನ್ ಅಂತ ಕರೀತಾರೆ. ವಿರಾಟೋದ್ಯೋಗ ಸಾರವಾನ್ ಅಂತ ಮಹಾಭಾರತಕ್ಕೆ ಹೆಸರು ಬಂದಿದೆ. ಆದ್ದರಿಂದ ವಿರಾಟ ಪರ್ವದಿಂದ ನಮಗೆಲ್ಲ ವಿಧವಾದಂತಹ ಮಳೆ ಬೆಳೆ ದೇವರು ಕೊಡ್ತಾನೆ ಅಂತ ಹೇಳೋದಕ್ಕೆ ಇದು ಗುರುತಿತ್ತು. ಆ ಜ್ಞಾಪಕ ಇಟ್ಕೊಂಡ್ರೆ ಜೀಮೂತಮಲ್ಲನ ವಧೆಯಲ್ಲೇನೆ ಯಂತ್ರಾರ್ಥ ತುಂಬಿದೆ ಎಂಬುದು ಬಹಳ ಸ್ವಾರಸ್ಯ. ಇಷ್ಟೆಲ್ಲ ಮುಗಿತು. ಪಾಂಡವರು ಬಹಳ ಅದ್ಭುತವಾಗಿ ಅಜ್ಞಾತವಾಸ ಮುಂದುವರಿಸ್ತಾ ಇದ್ದಾರೆ. ಕೊನೆಗೊಂದು ಕಾಲ ಬಂತು, 10 ತಿಂಗಳು ಮುಗಿದು. ಇದು ನಡೆದಿದ್ದು 4ನೇ ತಿಂಗಳಿಗೆ, ಒಟ್ಟು 10 ತಿಂಗಳು ಪೂರೈಸಿದವು. ಆಗ ಒಂದು ಘಟ್ಟೆ ನಡೀತಾ ಇದೆ. ನಮಗಿನ್ನೂ ಅನೇಕ ರಂಗರು ಇನ್ನು ಕೀಚಕ ಬರಲೇ ಇಲ್ಲ ಅಂತ ಕಾಯ್ತಾ ಇರ್ತಾರೆ. ಈಗ ಬರ್ತಾನು, ಇಷ್ಟು ದಿವಸ ಅವನು ಬಂದಿರಲಿಲ್ಲ. ಈ ಕೀಚಕನ ಪ್ರವೇಶ ಈಗ ಆಗ್ತಾ ಇದೆ. ಇದನ್ನೆಲ್ಲ ಕರಾರವಾಕ ಹೇಳಿದ ಆಚಾರ್ಯ ಒಬ್ಬರೇನೆ. ಮತ್ತೆ ಯಾವ್ಯಾವ ತಿಂಗಳಿಗೆ ಏನೇನಾಯ್ತು? ಇದು ಉಳಿದ ಕಡೆ ಏನು ಸಿಗೋದಿಲ್ಲ, ಸುಮ್ಮನೆ ಹರಟೆ ಹೊಡೆದಿರ್ತಾರೋ ಅಂತ ಏನು ವಿಷಯ ಇರೋದಿಲ್ಲ ಅದರೊಳಗೆ. ಆಚಾರ್ಯ ಎಲ್ಲವನ್ನು ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ಅವರೇ ಪಾರ್ಟಿಸಿಪೇಟ್ ಮಾಡಿದ್ರು, ಮೇನ್ ಕ್ಯಾರೆಕ್ಟರೇ ಅವರಾದ್ದರಿಂದ ಎಲ್ಲ ಗೊತ್ತಿದೆ ಅವ್ರಿಗೆ. ಏನೇನಾಯ್ತು ಅಂತ ಅವರೇ ಆಟೋಬಯೋಗ್ರಫಿ ಬರೆದ್ರೆ ಹಾಗೋ ಹಾಗೆ ಸ್ವಂತ ಅವರದೇ ಕಥೆ ಬರೆದಾ ಬರಿತಾ ಇದ್ದಾರೆ. ಅವ್ರು ಹೇಳಿದರು 10 ತಿಂಗಳು ಮುಗಿತು ಮಹಾಭಾರತದಲ್ಲಿ, ಆಮೇಲೆ ಸಿಗುತ್ತೆ ಉತ್ತರ. ಇಷ್ಟು ಇಟ್ಕೊಂಡು ನೋಡಿದ್ರೆ ಮಹಾಭಾರತ ಉತ್ತರ ಸಿಗುತ್ತೆ, ನಾವೇ ಓದಿದ್ರೆ ಸಿಗೋದಿಲ್ಲ. ಆನ್ಸರ್ ನೋಡಿದ್ರೆ ಉತ್ತರ ಸಲೀಸ ಮಾಡ್ತಾರಲ್ಲ ಹುಡುಗ, ಮೊದಲು ಮಾಡಕ್ ಬರಲ್ಲ, ಆನ್ಸರ್ ನೋಡಿದ್ರೆ ಅಡ್ಜಸ್ಟ್ ಮಾಡಕ್ ಬರುತ್ತಲ್ಲ, ಆ ಟೈಪ್ ಅದು ಹೊಂದಕ್ಕೆ ಬರುತ್ತೆ. ಆಚಾರ್ಯ ಹೇಳಿಕೊಟ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಅವನ ಸಂಹಾರವಾಯಿತು, 10 ತಿಂಗಳು ಮುಗಿತು. ಅಲ್ಲಿಗೆ ಕೀಚಕ ಬಂದಂತೆ. ಇಷ್ಟು ದಿವಸ ಭಾರಿ ಸುಮ್ಮನೆ ಇದ್ದ ಪಾಪ, ಭಾರಿ ಯೋಗ್ಯ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಮತ್ತೆ ಅಂತ ಹೇಳ್ತಾರೆ. 10 ದಿವಸ ಸುಮ್ಮನೆ ಇದ್ದ ಅಂದಮೇಲೆ ಅಷ್ಟಕ್ಕಾದ್ರೂ ಕ್ರೆಡಿಟ್ ಕೊಡಬೇಕಲ್ಲ ಅಂತ ಕೇಳಿದರೆ, ಯಾಕಯ್ಯ 10 ಗಂಟೆ 3/4 ಗಂಟೆ ಗಾಯಿಸ್ತಾನೆ ಗಲಾಟೆ ಯಾಕೆ ಮಾಡಲಿಲ್ಲ ಅಂದರೆ, ಅವ್ನು ಬಂದಿದ್ದೆ 3/4 ಗಂಟೆ ಆದಮೇಲೆ, ಮೊದಲೇ ಗಲಾಟೆ ಮಾಡ್ತಿದ್ದರೆ ಹೋದ್ರೆ ಲೇಟಾಗಿ ಬಂದು ಗಲಾಟೆ ಮಾಡಿದರೆ ಹಾಗೋ ಹಾಗೆ. ಆ ನಡೆಸಿ ಸ್ಕೂಲಲ್ಲೇ ಇರಲಿಲ್ಲ, ಔಟ್ ಆಫ್ ಟೂರ್ ಹೋಗಿಬಿಟ್ಟಿದ್ದ ಅವನು. ಆಚಾರ್ಯ ಬರೀತಾರೆ ಅದನ್ನು. ಎಲ್ಲಿ ಹೋಗಿದ್ದ? ಸಂವತ್ಸರೇ ದ್ವಿಮಾಸೋನೇ ವಿಚಿತ್ಯ ಕಿಚ ದಿಶ ಆಗತಃ ಕೀಚಕೋ ಮತ್ಸನೃಪತೇ ಶಾಲೋ ಬಲವತಾಂವರಹ ಅನ್ನೋ ದಿಗ್ವಿಜಯಕ್ಕೆ ಅಂತ ಹೊರಟಿದ್ದ. ಅವನು ಔಟ್ ಆಫ್ ಸ್ಟೇಷನ್ ಆಗಿದ್ದ. 10 ತಿಂಗಳು ಮುಗಿತು, ವಾಪಸ್ ಬಂದ. ಆಗ ನೋಡಿದ. ಆದ್ರಿಂದ 10 ತಿಂಗಳ ಮೇಲೆ ಬಂದಿದ್ದರಿಂದ ಅವನು 10 ತಿಂಗಳು ಬದುಕಿದ್ದ ಅಂತಾಯ್ತು. ಇದ್ರ ಮೊದಲೇ ಸತ್ತು ಹೋಗ್ತಿದ್ದಪ್ಪ, ಜೀವತಿರ್ಗಿಂತ ಮೊದಲೇ ಹೋಗ್ಬಿಡ್ತಿದ್ದ ಅವನು. ಆಗ ಬಂದಿದ್ದಕ್ಕೆ ಆಗ ಸತ್ತ ಅಷ್ಟೇ ಹೊರತು ಇನ್ನೇನೇ ಇದ್ದ. ಸಂವತ್ಸರೇ ದ್ವಿಮಾಸೋನೇ ವಿಚಿತ್ಯ ದಿಶ ಆಗತಃ ಕೀಚಕೋ ಮತ್ಸನೃಪತೇ ಶಾಲಹ ಅವನು ಪರಿಚಯ ಮಾಡಿಕೊಡ್ತಾರೆ. ಅವನು ವಿರಾಟ ರಾಜನಿಗೆ ಶಾಲ ಅಂದರೆ ಹೆಂಡತಿಯ ಸಹೋದರ. ಅವನು ವಿರಾಟ ರಾಜನ ಹೆಂಡತಿಯ ಸಹೋದರ ಅಂದರೆ ಅಣ್ಣ. ಇವನು ನಿಜವಾಗಲೂ ಅಣ್ಣ. ಅವನು ಕುಮಾರವ್ಯಾಸ ಭಾರತದಲ್ಲಿ ತಮ್ಮನ್ನು ಮಾಡಿ ಹಾಕಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವಳು ತಂಗಿ, ಇವನೇ ಅಣ್ಣ. ಅದು ಉಲ್ಟಪಾಟಾಗಿ ಹೋಗಿಬಿಟ್ಟಿದೆ. ಸರಿಯಾಗಿ ತಿಳ್ಕೋಬೇಕಾದ್ರೆ ಇನ್ನೊಂದು ಕುಮಾರವ್ಯಾಸನಲ್ಲಿ ಮತ್ತೊಂದು ಬೇರೆ ವಿಷಯ ಉಂಟು. ಜೀವತ ಒಬ್ಬನೇ ಬರಲಿಲ್ಲ, ಅವರು 60 ಜನ ಬಂದಿದ್ರು ಅಂತ ಹೇಳ್ತಾನೆ. ದೊಡ್ಡ ಗುಂಪೆ ಬಂದಿತ್ತು ಅಂತ ಹೇಳ್ತಾನೆ. ಮಹಾಭಾರತ ಹೇಳೋದು ಒಬ್ಬನೇ ಬಂದಿತ್ತ ಅಂತ ಹೇಳೋದು. ಮತ್ತೆ ಇನ್ನೂ ಕೆಲವರು ಸೇರಿಸ್ತಾರೆ, ದುರ್ಯೋಧನ ಕಳಿಸಿಕೊಟ್ಟಿದ್ದ ಅಂತ ಬೇರೆ ಸೇರಿಸ್ತಾರೆ. ಅದೇನೂ ಇಲ್ಲ, ಇವನು ಇಂಡಿಪೆಂಡೆಂಟ್ ಬಂದು ಇಂಡಿಪೆಂಡೆಂಟ್ ಗೂಂಡ. ಇವನು ಅಸಿಸ್ಟೆಂಟ್ ಏನೂ ಆಗಿದ್ದಿಲ್ಲ, ಯಾರೂ ಕಳಿಸಿದ್ದಿಲ್ಲ, ತಾರೇ ಬಂದು ಸತ್ನೆ ಹೊರತು ದುರ್ಯೋಧನ ಕಡೆಯವನೇನು ಅಲ್ಲ. ಅಂಥವನು ಒಂಬುದು ಕರೆಕ್ಟು, ಅವನ ಕಡೆಯವನಲ್ಲ, ಸಿಮಿಲರ್ ಕ್ಯಾರೆಕ್ಟರ್ ಅಷ್ಟೇ. ಇವನು ದುಷ್ಟ, ಅವನು ದುಷ್ಟ, ಅಂತ ಸಾಮ್ಯ ಇತ್ತೆ ಹೊರತು ಕಳಿಸಿದ್ದಲ್ಲ. ಅಂದ್ರೆ ವಿನಾಕಾರಣ ಕಲ್ಪನೆ ಮಾಡೋ ಕಾರಣ ಇಲ್ಲ, ಸುಮ್ಮನೆ ಅವನು ಬಂದ ಅಂದ್ರೆ ಕಳಿಸಿರ್ಬೇಕು ಅಂತ ಯೋಚನೆ ಮಾಡಿಬಿಟ್ರೆ ಅಷ್ಟೇನೆ. ಈ ಸಿನಿಮಾದ ಇನ್ನೂ ಮಾಡಿಬಿಟ್ಟಿದ್ದಾರೆ, ಆ ಕಿರಿಮಿರನ್ನ ದುರ್ಯೋಧನ ಕಳಿಸಿಕೊಡ್ತಾನೆ, ಯಾರನ್ನೂ ದುರ್ಯೋಧನ ಕಳಿಸಿಕೊಡ್ತಾರೆ. ಆ ಥರ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ಟಿವಿಗಳಲ್ಲೆಲ್ಲ ನೃತ್ಯ ನಡೆದಿದ್ದ ಹಾಗಲ್ಲ, ಆ ತಮ್ಮ ತಂಪಾಡಿ ಬಂತ ಸತ್ತೋದವರೆಲ್ಲರೂ ಕೂಡ ಇಲ್ಲೂ ಕೂಡ ಪ್ರತ್ಯೇಕವಾಗಿ ಬಂದ, ಕಾದಾಡಿದ, ಸತ್ತ. ಈಗ ಕೀಚಕ ಬಂದ, ಬಲವತಾಂ ವರಹ, ಭಾರಿ ಬಲಿಷ್ಠ, ಅವನಿಗೆ ರುದ್ರದೇವರ ವರ, ಜೀಮುತನಿಗೂ ರುದ್ರದೇವರ ವರ, ಕೀಚಕನೂ ರುದ್ರದೇವರ ವರ. ಅವನು ಬಂದ, ಸದ್ರೌಪದೀಂ ವೀಕ್ಷ ಮನೋಭವಾರ್ಥ, ದ್ರೌಪದಿಯನ್ನು ಕಂಡ, ನೋಡಿದ, ಅವನಿಗೆ ವಿಚಿತ್ರವಾದಂಥ ಅನುಭವ ಆಗೋಯ್ತು. ಅವನು ಹೇಳ್ತಾನೆ, ಯಾರಿವಳು, ಅಕ್ಕನ ಕೇಳ್ತಾನೆ, ತನ್ನ ತಂಗಿನ ಕೇಳ್ತಾನೆ ಹೋಗಿಬಿಟ್ಟು ಸುಭೇಷ್ಣೆಯನ್ನ, ಯಾರಿವಳು ಇಂಥ ಸುಂದರಿ ಇದ್ದಾಳೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲವಲ್ಲ, ಯಾರಿವಳು ಅಂತ ಕೇಳ್ತಾ. ಇವಳು ಯಾರು, ದೇವಸ್ತ್ರೀನ, ಮಹಾಲಕ್ಷ್ಮಿನ, ಇದೇ ಪ್ರಶ್ನೆ ಮಾಡ್ತಾನೆ. ನಾನು ಅವನು ಹೇಳಿ ಕೇಳಿ ಅವನು ಮಹಾಕಾಮುಕನಾದವನು, ಜಗತ್ತಿನ ಎಲ್ಲ ಸುಂದರಿಯರ ಪಟ್ಟಿ ನನ್ನಲ್ಲಿದೆ, ಆದರೆ ಇಂಥವಳನ್ನು ನಾನು ಕಂಡಿದ್ದಿಲ್ಲ ಅಂತ ಹೇಳ್ತಾನೆ. ಇಂಥವಳನ್ನ ಕಂಡಿರಲಿಲ್ಲ, ಯಾರಿವಳು ಅಂತ ಕೇಳಿದಾಗ, ಅವಳ ಬಗ್ಗೆ ಹುಷಾರಾಗಿರೋ ನೀನು, ಮಾತೆತ್ತಬೇಡ ಅಂತ ಹೇಳ್ತಾಳೆ ಪಾಪ. ಅವಳು ಎಚ್ಚರಿಕೆ ಕೊಡ್ತಾಳೆ, ಮಾತು ಎತ್ತಬೇಡ, ಹೆಚ್ಚು ಕಡೆ ಮಾತಾಡಿದ್ರೆ ನೀನು ಸತ್ತೋಗ ಸಂಭವ ಇದೆ ಅಂತ ಹೇಳಿಲ್ಲಂತ ಪಾಪ. ಅದೆಲ್ಲ ಇಲ್ಲ, ಅವಳು ಹೇಳಿಬಿಡು, ಬಂದು ವಿಚಾರಿಸ್ಕೋತೇನೆ ಅಂತ ಹೇಳಿದ್ದಾನೆ. ಇದು ಒಂದು ಗಮನಿಸಬೇಕಾದ ಅಂಶ, ತುಂಬಾ ಜನ ನೋಟಿಸ್ ಮಾಡಿಲ್ಲ, ಮಹಾಭಾರತ ಓದಿದೆ ಯಾರೂ ಕೂಡ ಗಮನಿಸಿಲ್ಲ ಅಂತ ಹೊಸ ಒಂದು ವಿಷಯ ಅಲ್ಲಿದೆ. ದ್ರೌಪದಿಯನ್ನು ಇಷ್ಟೊತ್ತು ಕೊಂಡಾಡಿದರು, ಅತ್ಯದ್ಭುತವಾದ ಸುಂದರಿಯೆಲ್ಲ ಹೊಗಳ ಹಾಕಿಬಿಟ್ರು. ಈಗ ಸ್ವತಃ ಕೀಚಕ ಹೇಳ್ತಾನೆ, ಅತ್ಯಂತ ಅದ್ಭುತವಾದ ಸುಂದರಿ ಅಂತ ಮತ್ತೆ ಹೇಳ್ತಾರೆ. ಈ ಕಾಲಕ್ಕೆ ನೋಟಿಸ್ ಮಾಡದೇವರ ಜನ ಅಪ್ಪಿತಪ್ಪಿ ಒಬ್ಬರು ಕೂಡ ಯಾರು ಗಮನಿಸಿಲ್ಲ ಅಂತ ವಿಚಾರ ಅದು. ದ್ರೌಪದಿಯ ವಯಸ್ಸೆಷ್ಟು ಅಂತ ಬಹಳ ಪ್ರಶ್ನೆ ಆಗಿದೆ. ದ್ರೌಪದಿ ಎಷ್ಟು ವಯಸ್ಸಾಗಿತ್ತು ಕೀಚಕ ಬಂದು ನೋಡಿದಾಗ ಅಂತ ಅನೇಕರ ಪ್ರಶ್ನೆ ಇದೆ. ಸುಮ್ಮನೆ ನೋಡಿಬಿಟ್ಟಾಗ ಏನನ್ಸುತ್ತೆ, ಏನೋ 16-20 ವರ್ಷ ಇರ್ಬೋದು ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಏ 16-20 ವರ್ಷ ಇರ್ಬೋದು ಜಾಸ್ತಿ, ಇನ್ನೇನು ಮತ್ತೆ ಸುಂದರಿ ಅಂತ ವರ್ಣನೆ ಮಾಡಬೇಕಾದ್ರೆ ಅದಕ್ಕೆ ವಯಸ್ಸು ಕೂಡ ಬೇಕಲ್ಲ ಅಂತ ಇದು ಊಹೆ ಮಾಡಬಹುದು. ನಿಮಗೆ ಶಾಕ್ ಆಗುತ್ತೆ, ಮಹಾಭಾರತ ಓದಿಬಿಟ್ರೆ ದ್ರೌಪದಿಗೆ 60 ದಾಟಿ ಹೋಗಿತ್ತು ಅಷ್ಟೊತ್ತಿಗೆ. ದ್ರೌಪದಿಯ ವಯಸ್ಸು 60 ದಾಟಿತ್ತು, ಅನೇಕರಿಗೆ ಗೊತ್ತಿಲ್ಲ ವಿಚಾರ. ದ್ರೌಪದಿ ಆ ವಯಸ್ಸಿನ ಎಷ್ಟು ಜನ ಮಕ್ಕಳಿದ್ದಾರೆ ದ್ರೌಪದಿಗೆ ಗೊತ್ತೇನು, 5 ಮಕ್ಕಳಿದ್ದಾರೆ, ಅಷ್ಟು ವಯಸ್ಸಾಗಿದೆ. ಅಂಥ ಹೊತ್ತಿನಲ್ಲಿ ದ್ರೌಪದಿ ಹೇಗಿದ್ದಾಳೆ ಅಂದರೆ ಅಜರಾ ಲೋಕಸುಂದರಿ. ಇದು ತೀರಾ ಹೊಸ ವಿಚಾರ. ಇವತ್ತು ಬಹುಶಃ ಯಾರಾದರೂ ಮಾಡ್ತಾರಲ್ಲ ಈ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಮಾಡ್ತಾರಲ್ಲ, ಅವ್ರು 25 ದಾಟಿದ್ರೆ ಸೇರಿಸೋದಿಲ್ಲ ಅವ್ರನ್ನೆಲ್ಲ ಕೂಡ. 60 ಹೋಗಿ ಇವರೇ ಗೆದ್ದು ಬರೋದು, ಬತ್ತಿ ಯಾವ ಕಾಲಕ್ಕೆ ಆಲ್ಓವರ್, 1-2 ವರ್ಷ ಮಾಜಿ ಸುಂದರಿ ಆಗಿಬಿಡ್ತಾರೆ ಪಾಪ. ನೆಕ್ಸ್ಟ್ ಇಯರಿಗೆ ಅವ್ರು ಮಾಜಿ ಸುಂದರಿ ಅಂತ ಹೆಸರು. ಆ ಸುಂದರ ರಿಟೈರ್ಡ್ ಸುಂದರಿಗಳೇ ಹೊರತು ಹಾಲಿ ಸುಂದರಿ ಇರಲ್ಲ. ದ್ರೌಪದಿ ಕಥೆ ಹಾಗಲ್ಲ, ಇವತ್ತಿಯೂ ಕೂಡ ಅದ್ವಿತೀಯವಾದಂಥ ಸೌಂದರ್ಯ ದ್ರೌಪದಿ. ಇದು ಈ ಇನ್ಫಾರ್ಮೇಶನ್ ಇದೆಯಲ್ಲ, ಬಹಳ ಅಪೂರ್ವವಾದದ್ದು. ಅದೇ ರೀತಿ ಭೀಮನ ಬಗ್ಗೆ ಗೊತ್ತಿಲ್ಲ ಅನೇಕರಿಗೆ, ಮಲ್ಲಯುದ್ಧ ಮಾಡಿದ್ನಲ್ಲ ಭೀಮಸೇನಿಗೆ ಎಷ್ಟು ಗೊತ್ತೇನು, ವಯಸ್ಸಾಗ 70 ಎರಡು ನೋಡಿಲ್ಲ ಯಾರು ಕೂಡ. ಭೀಮಸೇನ ವಯಸ್ಸು 70, ದ್ರೌಪದಿ ವಯಸ್ಸು 60 ದಾಟಿದೆ ಅಂದ ಮೇಲೆ ಎಂಥ ಅದ್ಭುತ ವ್ಯಕ್ತಿಗಳಿವರು. ಆ ವಯಸ್ಸಿನಲ್ಲಿ ಅಂಥ ಬಾಹುಬಲ, ಬೇಕಾದ್ರೆ ಗಣ್ಯರು ಹೊಡಿಲಿಕ್ಕೆ ಬರುತ್ತೆ, ಬೇಕಾದ್ರೆ 70 ಬೇಕಾದ್ರೆ ಶೂಟ್ ಗೇಟ್ ಮಾಡಬಹುದು, ಏನು ತೊಂದರೆ ಇಲ್ಲ, ರಿವಾಲ್ವರ್ ಉಪಯೋಗಿಸಬಹುದು. ಆದರೆ ಫಿಸಿಕಲಿ ಅಂತ ಸ್ಟ್ರಾಂಗ್ ಮನನ್ನು ಕೊಲ್ಲಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದರೆ ಅದು ಭೀಮಸೇನನ ಹಿರಿಮೆ. ದ್ರೌಪದಿ ಹೀಗಿರಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂದರೆ ಅದು ದ್ರೌಪದಿಯ ಹಿರಿಮೆ. ಏನಿದ್ರು ಸ್ವಾರಸ್ಯ ಅಂತ ಪ್ರಶ್ನೆ ಇದು. ಆಗ ನಮಗೆ ಅರ್ಥವಾಗುತ್ತೆ, ಇದು ಮಹಾಭಾರತನ ಮೆದರಿಗಿಟ್ಟಿರೋ ಡೇಟಾ ಇದು. ಒಂದು ಕಾಮನ್ ಸೆನ್ಸ್ ಉಪಯೋಗಿಸಬೇಕಾದ್ರೆ ಧರ್ಮರಾಜನಿಗೆ ಮದುವೆ ಆದಾಗ ಸುಮಾರು 30 ನಮಗೆ ಗೊತ್ತಿದೆ. ಈಗಾಗಲೇ ಆಮೇಲೆ 30 ರಾಜ್ಯಾಡಿ ಆಗಿಬಿಟ್ಟಿದೆ ಈಗಾಗಲೇ. ಆತನೇ 71 ಧರ್ಮರಾಜನಿಗೀಗ, ಧರ್ಮ 71. ಸೊ ದ್ರೌಪದಿ ಸಹಜವಾಗಿ 60 ದಾಟಿ ಹೋಗಿಬಿಟ್ಟಿದೆ. ಏನು ಯೋಚನೆ ಇಲ್ಲ, ಯಾವ ಸಂಶಯಕ್ಕೂ ಅವಕಾಶವೂ ಇಲ್ಲ, 100% ಗ್ಯಾರಂಟಿ ಅದು. ಮತ್ತೆ ಯಾತಕ್ಕೆ ಮುಪ್ಪು ಬರಲಿಲ್ಲ ಅಂತ ಪ್ರಶ್ನೆ ಇದು. ಅನೇಕರು ಗಮನಿಸಬೇಕಾಗ, ಭೀಮಸೇನೆಯ ಮುಪ್ಪು ಯಾತಕ್ಕಿಲ್ಲ, ಆತ ವಾಯುದೇವರ ಅವತಾರ, ವಾಯುದೇವರಿಗೆ ಮುಪ್ಪಿಲ್ಲ ಅಂತ ಹೇಳುತ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ. ಅಜರ ಅಂದರೆ ಮುಪ್ಪಿಲ್ಲದವರೇ ಅಂತ ಅರ್ಥ. ಮಧ್ವಾಚಾರ್ಯರು ಹಾಗೆ ಇದ್ದವರು, ಅವ್ರು ದೊಡ್ಡ ಬಂಡೆ ಒಂದೇ ಕೈಯಲ್ಲಿ ಎತ್ತಿಟ್ರಲ್ಲ, 75 ಅವರಿಗೆ ದೊಡ್ಡ ಬಂಡೆ ಕಳಸದಲ್ಲಿ ಇವತ್ತಿಗೂ ಇದೆ, 55 ತೂಕದ ಭಾರದ ಬಂಡೆ ಒಂದೇ ಕೈಲಿ ಎತ್ತಿಟ್ರಂತೆ. ಇವತ್ತು ಕೋಲ್ ಹಿಡ್ಕೊಳಕ್ ಬರದೇ ಇರೋ ವಯಸ್ಸು ಹೆಚ್ಚು ಕಡಿಮೆ, ಆ ವಯಸ್ಸಿನ ಕೋಲ್ ಹಿಡ್ಕೊ ಕೋಲೇ ಜಾರಿಕೊಂಡು ಬಿಡ್ತಾರೆ ಅಂತ ಹೊತ್ತಿನೊಳಗೆ. ಅಂತ ಬಂಡೆ ಎತ್ತಿಟ್ಟಿದ್ದ ಯಾತಕ್ಕೆ ಅಂದರೆ ಅವ್ರಿಗೆ ವಯಸ್ಸಿನ ಬಾಧೆ ಇಲ್ಲವೇ ಇಲ್ಲ. ಇವತ್ತಿಗೂ ಅದ್ಯಾಪಿ ಬದರಿ ಶೈಲೇ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧೌ. ಇದು ವಿಶೇಷ. ಇನ್ನು ದ್ರೌಪದಿ ಯಾರು, ಭಾರತೀ ದೇವಿ, ರುಜುಗಳಿಗೆ ದೇಹದ ವಯಸ್ಸಾಗೋದಿಲ್ಲ. ಇದು ವಿಶೇಷ. ದೇಹದ ವಯಸ್ಸು ಅವ್ರ ಕ್ವಾಲಿಟಿನೇ ಬಾಡಿ, ಅವ್ರ ಬಾಡಿ ಕ್ವಾಲಿಟಿ ತೀರಾ ಡಿಫರೆಂಟ್ ಆಗಿರೋದಾದ್ರಿಂದ ವಯಸ್ಸಾಗೋದಿಲ್ಲ. ಅವರು ಹೇಳ್ತಾರೆ, ಉತ್ಪತ್ತಿತಶ್ಚ ಸರ್ವಜ್ಞ. ಮಹಾಭಾರತ ಅಶರೀರವಾಣಿ ಹೇಳ್ತಾ ಇದೆ, ದ್ರೌಪದಿ ಅವತಾರ ಮಾಡಿದಾಗ ಹೇಳ್ತಾ ಇದೆ. ದ್ರೌಪದಿ ಯಾರು ಅಂದರೆ ಅಜರಾ ಲೋಕ ಸುಂದರಿ, ಮುಪ್ಪಿಲ್ಲದವಳು ಅಂತ ಹೇಳಿಬಿಟ್ಟಿದೆ ಈಗಾಗಲೇ. ಅಲ್ಲಿ ಹೇಳಿದ್ದನ್ನು ಪ್ರೂವ್ ಮಾಡ್ತಿದ್ದೇವೆ ಅಷ್ಟೇ. ಈಗ ಅದೇ ಹೊಸ ವಿಷಯ ಅಂತ ಯಾವಾಗ ಗೊತ್ತಾಗುತ್ತೆ? ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಅದಾಗಲೇ ಹೇಳಿದೆ, ದ್ರೌಪದಿಗೆ ಮುಪ್ಪಿಲ್ಲ. ಸೊ ಕೀಚಕರಂತ ಮಹಾರಾಕ್ಷಸ ಈಗ ಕಂಡಾಗ್ತಿದ್ದಾನೆ. ಎಷ್ಟು ವಯಸ್ಸಾಗಿದೆ? ವಯಸ್ಸಾಗಿದೆಯಲ್ಲ, ವಯಸ್ಸಾಗಿರೋದು ಹೌದು, ವಯಸ್ಸಿನ ಪರಿಣಾಮ ಆಗೋದಿಲ್ಲ, ಅದು ಇಂಪಾರ್ಟೆಂಟ್. ನಮಗೆ ಹೇಗೆ ನಂಬೋದು ಅಂತ ಇನ್ನೂ ಪ್ರಶ್ನೆ ಮಾಡಿದರೆ, ನಮ್ಮ ಮನೆಯಲ್ಲೇ ವಿಚಾರ ಮಾಡಿ ನೋಡಿ. ಈಗ ಈ ಸ್ಟೀಲ್ ಪಾತ್ರೆ ತಾನೆ ಆಗ್ತದೆ, ಉಪಯೋಗಿಸ್ಬಿಡ್ತಾರೆ, ಮಾರ್ಲಕ್ಕೆ ಹೋಗಿ ಹಣೆ ಬರ ಗೊತ್ತಾಗುತ್ತೆ. ಈಗ ಕೆಲವು ಬಿಟ್ಟು ಕೊಟ್ಟರು ತಗೊಳ್ಳೋದಿಲ್ಲ, ಹೋಗ್ಲಿ ಸ್ವಾಮಿ ಅಂತ ಬಿಟ್ಬಿಡ್ತಾರೆ. ಆಕೆ ಬಿಟ್ಟು ಹೋಗೋದ್ರು ಒಗೆದೋಗ್ತಾರೆ, ಅವ್ರು ಯಾರು ಸ್ಟೀಲ್ ಪಾತ್ರೆ ಕದಿಯವರು ಬಂದರೆ ಅವರು ಬಾಯಿ ಅವನಿಗೆ ಅಂಥ ಕ್ವಾಲಿಟಿ ಕಳ್ಳ ಯೋಚನೆ ಮಾಡಬೇಕು. ಈ ಸ್ಟೀಲ್ ಪಾತ್ರೆ ಕಳ್ಳ, ಸ್ಟೀಲ್ ತಟ್ಟೆ ಕಳ್ಳ ಬಂದುಬಿಟ್ರೆ ಅವನ ಬಗ್ಗೆ ಹೋದರೆ ಹಾಳಾಗಿ ಹೋಗಲಿ ಅಂತ ಹೇಳಬೇಕು. ಏನೋ ಮಾಡೋಕೆ, ಕಂಪ್ಲೇಂಟ್ ಕೊಡೋದಕ್ಕೂ ಮರ್ಯಾದೆ ಅಲ್ಲ ಅದು ಒಂದು. ಆದರೆ ಅದೇ ಬಂಗಾರದ ಕದೀತಾರೆ ಅಂದರೆ ವಿಚಾರ ಬೇರೆ ಆಗುತ್ತೆ. ನಮ್ಮ ತಾತನ ಕಾಲದ ಬಂಗಾರ ಆ ವೈಶಿಷ್ಟ್ಯನೇ ಬೇರೆ. ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಓಲ್ಡ್ ಗೋಲ್ಡ್ ಈಸ್ ರಿಯಲಿ ಗೋಲ್ಡ್. ಆ ಥರ ಓಲ್ಡ್ ಗೋಲ್ಡ್ ಅಂದ್ಬಿಟ್ರೆ ಇವತ್ತೇ ಮೋಸರಿ ಭಾರಿ ಒಳ್ಳೆ ಕಾಲದ್ದು. ಹಿಂದಿನ ಕಾಲ ಬಂಗಾರ ನೋಡಬೇಕಾಗಿತ್ತು ಕೆಲವರೆಲ್ಲ ಕೂಡ, ಅದು ಬೆಂಕಿ ಹೊಡೆದ ಹೊಳಿತಾ ಇರುತ್ತೆ ನೋಡಿಬಿಟ್ರೆ ತಿಳಿಸಿ ಅಂಥ ಶೈನಿಂಗ್. ಅದಕ್ಕೆ ಅದು ಪ್ಯೂರ್ ಬಂಗಾರದ ಲಕ್ಷಣ ಅದು ಒಂದು. ಅಂದರೆ ಬಂಗಾರ ಎಷ್ಟು ಹಳೇದಾದರೂ ಕೂಡ ಅದು ಚಿನ್ನನೇ. ಅದು ಹಳೇದಾದಷ್ಟು ಆಂಟಿಕ್ ವ್ಯಾಲ್ಯೂ ಬರುತ್ತೆ, ಮತ್ತೆ ಅದಕ್ಕೆ ಆಂಟಿಕ್ ವ್ಯಾಲ್ಯೂ ಬರುತ್ತೆ ಹೊರತು ಅದು ಹಳೇದಾಗೋದಿಲ್ಲ. ಈ ಕಬ್ಬಿಣದ ಬಾಂಡ್ಲೆ ಗಿಂಡ್ಲೆ ಆಂಟಿಕ್ ವ್ಯಾಲ್ಯೂ ಬರುತ್ತಾ? ತುಕ್ಕಿಡಿದ ಬಾಯಿ ಬಿಸಾಕಿ ಬಿಡ್ತಾರೆ. ಆ ಕಡೆ ಬಂಗಾರ ವಿಚಿತ್ರ ಲೋಹ ಅದು, ಅದು ಲೋಹನೇ, ವಿಚಿತ್ರ ಲೋಹ ಅದು. ಇವ್ರದ್ದು ಬಾಡಿನೇ ವಿಚಿತ್ರವಾದ ಬಾಡಿ, ಅದಕ್ಕೆ ಇವರು ವಯಸ್ಸಾಗೋದಿಲ್ಲ ಅಂತ ಹೇಳ್ತಾರೆ. ಆ ವಯಸ್ಸಿನ ಇಂಪ್ಯಾಕ್ಟ್ ಅವ್ರ ಮೇಲೆ ಬೀಳೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಮ್ಮ ಮಹಾಭಾರತ ತೀರ ವಿನೂತನವಾದಂಥ ಒಂದು ಸಮಸ್ಯೆ ನಮ್ಮ ಮುಂದೆ ಇಟ್ಟಿದೆ. ಅದನ್ನು ಯೋಚನೆ ಮಾಡಬೇಕು. ದ್ರೌಪದಿಯ ವೈಶಿಷ್ಟ್ಯ ಎಂಬುದು ಊಹೆಗೆ ಮೀರಿದ ವೈಶಿಷ್ಟ್ಯ. ಆಗ್ಲೇನೆ ಆಕೆ ಯಾರು ಅಂತ ಅರ್ಥವಾಗುತ್ತೆ. ಇನ್ನೊಂದು ಸರಸ್ಯ ನೋಡಿಬೇಕಾದ್ರೆ, ದ್ರೌಪದಿ ಯಾರು? ಭಾರತೀ ದೇವಿ. ಭಾರತಿ ಅಂದರೆ ಸರಸ್ವತೀ ದೇವಿ. ವಿದ್ಯೆ ಇರುತ್ತೆ, ವಿದ್ಯೆ ಹಳೆದಾಗೋದಿಲ್ಲ, ಅದು ಭಾರಿ ಸ್ವಾರಸ್ಯ. ಅಲಾಂಗ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ನು ವ್ಯಾಲ್ಯೂ ಜಾಸ್ತಿ ಆಗಿಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋದಂತೆ ಫ್ರೆಶ್ ಕ್ಯಾಂಡಿಡೇಟ್ ಇದ್ದಾನೆ, ಎಮ್ ಎ ಆದವನು, 20 ಸರ್ವಿಸ್ ಮಾಡಿದವನಿದ್ದಾನೆ, ಇವನು ವ್ಯಾಲ್ಯೂ ಜಾಸ್ತಿ ಇವನಿಗೆ. ಹಳೆ ವಿದ್ಯೆ ಅಂತ ಕರೆಯೋದಿಲ್ಲ. ಹಳೆ ವಿದ್ಯೆ ಯಾವಾಗತ್ತೆ? ಅವ್ರು ಸ್ಕೂಲ್ ನೋಟ್ಸ್ ಬಿಟ್ಟು ಮತ್ತೆ ಎಂದು ಓದ್ದೆ ಹೋಗಿದ್ರೆ ಹಳೇದಾಗಿರುತ್ತೆ ಅಷ್ಟೇ. ಮೇಷ್ಟು ಬರ್ಸಿ ತಪ್ಪೋ ಸಹಿತ ಆದರೆ ಬಾಯ್ಪಾಠ ಮಾಡಿದ್ರೆ ಉಪಯೋಗ ಇಲ್ಲ. ಮಧ್ಯೆ ಮಧ್ಯೆ ಪಾಠ ಪರಾಮರ್ಶನೆ ಮಾಡಿಕೊಂಡಿದ್ದ ಅಂದರೆ ಅವ್ರ ನಾಲೆಡ್ಜ್ ಭಾರಿ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಆ ವಿದ್ಯೆಗೆ ಹಳೆ ತ ಎಕ್ಸ್ಪರ್ಟ್ ಕಮಿಟಿಗಳು ನೇಮಿಸಬೇಕಾದ್ರೆ ಎಷ್ಟೋ ಜನ 70-80 ಆದರೂ ನೇಮಿಸ್ತಾರೆ ತುಂಬ.